ஹரிஹி ஓம் ஸ்ரீ குருப்யோ நமஹம். அப்ரமம் மங்கரயிதம் அஜடம் விமலம் சதா ஆனந்த தீர்த்தமத்லம் பதே தாபத்ரயாபகம் நித்ய சித்தாந்த துத்வாந்த வித்வம்ஷ்ண சக்ஷ்ணஹ ஜெய்தி இச்சாக்கத நிர்பாசதாம் நோ ஹுதம்பரே அத்தி கற்பித்த கல்போயம் பிரத்யர்த்தி விளக்கேசரி வியாச தீர்த்த குரு பூயாத் அஸ்மதிஷ்டாது சித்தையே தபோ வித்யா விரக்தியாதி சுக்னோகாகரானஹம் வாதிராஜ குருன் வந்தே ஹைக்ரீபதாஸ்ரயான் பூஜ்ய ராகவேந்திராய சத்யதர்மரதாய சபததாம் கல்பவருக்ஷாய நமதாம் காமதேனவே துர்வாதித்வாந்த்ரவே வைஷ்ணவேந்தீவரேந்தவே ஸ்ரீராகவேந்திர குருவே நமோ சிந்தையாளவே ஆபாதமௌலிபர்யந்தம் குருநாமாப்தி ஸ்மரே தேன விக்னாஹ ப்ரஷ்யந்தி சித்யந்த மனோரதாஹ. ஹரிஹி ஓம் ஸ்ரீ குருப்யோ நமஹ. ನಾವು ಭಾಗವತ ಶ್ರವಣವನ್ನು ಮಾಡಬೇಕಂತ ಭಾಗವತ ಸಪ್ತಾಹ ಅಂತ ಕರಿತಾ ಇದ್ದೀವಿ, ಏಳು ದಿನಗಳು ಮಾಡಬೇಕಂತ ಹೇಳಿ. ಬಟ್ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಭಗವಂತನ ಮಹಿಮೆ ಬಗ್ಗೆ ಕೆಲವು ವಿಚಾರಗಳನ್ನು ಭಾಗವತದಲ್ಲಿ ನಾವು ನೋಡುವಂತಹದ್ದು, ಭಾಗವತ ಗ್ರಂಥ ಆಧಾರವಾಗಿ ಭಗವಂತನ ಮಹಿಮೆಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿದು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನುಸಂಧಾನಕ್ಕೆ ಎಷ್ಟು ಮಟ್ಟಕ್ಕೆ ತರಬಹುದು, ಏನೇನು ಮಾಡಬಹುದು ಅನ್ನೋದ ಒಂದು ಬರ್ಡ್ಸ್ ಐ ವ್ಯೂ ಅಂತೀವಲ್ವ, ಒಂದು ಸಿಂಹಾವಲೋಕನದಂತೆ ಒಂದು ಮಾಡ್ತಾ ಇದ್ದೀವಿ. ನಿನ್ನೆ ಒಂದೆರಡು ಪ್ರಶ್ನೆಗಳು ಬಂತು ತಂತ್ರ ಭಾಗವತ ಬಗ್ಗೆ. ಅದಕ್ಕೆ ಜೊತೆ ಜೊತೆಯಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ಒಂದೆರಡು ಪ್ರಶ್ನೆಗಳನ್ನು ಮುಂದಿಟ್ಟು ಅದನ್ನು ಆ ಎರಡು ಪ್ರಶ್ನೆಗಳನ್ನು ಕೂಡ ನೋಡಿಬಿಟ್ಟು ಮುಂದೆ ಹೋಗೋಣ. ಏನಂತ ಹೇಳಿದರೆ, ಆ ಈ ತಂತ್ರ ಭಾಗವತ ಅನ್ನೋದು ಎಲ್ಲಿ ಬರುತ್ತೆ, ಯಾರು ಮಾಡಿದ್ದ ಅನ್ನೋದು ಒಂದು ಪ್ರಶ್ನೆ. ಆದಮೇಲೆ ಈ ತಂತ್ರ ಭಾಗವತವನ್ನು ಇನ್ನ ಬೇರೆ ವ್ಯಾಖ್ಯಾನಕಾರ, ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಇಲ್ಲದೆ ಇರುವಂತಹ ವ್ಯಾಖ್ಯಾನಕಾರರು ಅದರ ಬಗ್ಗೆ ಏನನ್ನ ಹೇಳಿದ್ದಾರಾ ಒಪ್ಪಿದ್ದಾರಾ ಅನ್ನೋದು. ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ಸುಮಾರಾಗಿ ಯಾರ್ಯಾರಿದ್ದಾರೆ, ಎಲ್ಲ ಎಕ್ಸಾಸ್ಟಿವ್ ಲಿಸ್ಟ್ ಅಲ್ಲದೆ ಇದ್ರು ಇತರ ವ್ಯಾಖ್ಯಾನಕಾರರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರಿದ್ದಾರೆ, ನಮ್ಮ ಸಿದ್ಧಾಂತದ ರೀತಿಯ ವ್ಯಾಖ್ಯಾನ ಮಾಡಿದವರು ಯಾರಿದ್ದಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ನೋಡಿಬಿಟ್ಟು ಹೋಗೋಣ. ಈ ಭಾಗವತಕ್ಕೆ ಬಹಳ ಮಂದಿ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ಜಸ್ಟ್ ಎಕ್ಸಾಂಪಲ್, ಶ್ರೀಧರ ಅನ್ನುವರು ಒಂದು ವ್ಯಾಖ್ಯಾನ, ವೀರರಾಘವ ಅನ್ನುವ ವ್ಯಾಖ್ಯಾನಕಾರರು, ಆಮೇಲೆ ವಂಶೀಧರ ಅನ್ನುವರು ವ್ಯಾಖ್ಯಾನ ಮಾಡಿದ್ದಾರೆ. ಶುಕದೇವ ಅಂತ ಹೇಳಿದ್ರೆ ವೇದವ್ಯಾಸ ನಮಗ ಶುಕ ಅಲ್ಲ, ಶುಕದೇವ ಅಂತ ಹೇಳಿ 16ನೇ ಶತಾಬ್ದದಲ್ಲಿ ಬಂದವರು, ಶುಕದೇವ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವಿಶ್ವನಾಥ ಅನ್ನುವರು ವ್ಯಾಖ್ಯಾನ ಮಾಡಿದ್ದಾರೆ. ವಲ್ಲಭಾಚಾರ್ಯ ನಿಮ್ಗೆ ಗೊತ್ತು, ಅವರು ವಲ್ಲಭಾಚಾರ್ಯ ಸಿದ್ಧಾಂತವನ್ನು ಮಾಡಿದವರು, ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಗಿರಿಧರ ವ್ಯಾಖ್ಯಾನವೂ ಇದೆ. ರಾಧಾರಮಣದಾಸ ಅನ್ನುವರು ವ್ಯಾಖ್ಯಾನ ಮಾಡಿದ್ದಾರೆ. ಈ ಎಲ್ಲರೂ ಕೂಡ, ಈ ಎಲ್ಲ ವ್ಯಾಖ್ಯಾನಕಾರರು ಕೂಡ ಬಹಳ ಕಡೆ ಜಾರಿ ಬಿದ್ದಿದ್ದಾರೆ. ಸೊ ಕ್ರಿಟಿಕಲ್ ಅಂದ್ರೆ ಸುಲಭವಾಗಿರೋ ಕಡೆ ಅವ್ರ ವ್ಯಾಖ್ಯಾನಗಳನ್ನ ನಾವು ನೋಡಬಹುದು, ಆದ್ರೆ ಕೆಲವು ಕ್ರಿಟಿಕಲ್ ಪಾಯಿಂಟ್ಸ್ ಬರೋ ಕಡೆ ಎಲ್ಲೆಲ್ಲಿ ತೊಂದರೆ ಬರಬಹುದು ಅಲ್ಲೆಲ್ಲಿ ಜಾರಿ ಬಿದ್ದಿದ್ದಾರೆ. ಸೊ ಆ ವ್ಯಾಖ್ಯಾನಗಳನ್ನು ಮುಂದೆ ಇಟ್ಕೊಂಡಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಮ್ಮ ಸಿದ್ಧಾಂತ ರೀತಿಯ ವ್ಯಾಖ್ಯಾನ ಮಾಡಿದ್ದು ಅಫ್ಕೋರ್ಸ್ ಶ್ರೀಮದಾಚಾರ್ಯರು ಶ್ರೀ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಮಾಡಿ ಶುದ್ಧವಾದ ಪಾಠವನ್ನು, ಶುದ್ಧವಾದ ವಿಚಾರಗಳನ್ನು ಕೊಟ್ಟು ಭಾಗವತದ ಸರಿಯಾದ ತಿಳುವಳಿಕೆ ನಮಗೆ ಬರುವಂತೆ ಮಾಡಿದ್ದಾರೆ. ಅದನ್ನು ಆಧಾರವಾಗಿ ಮಾಡಿಕೊಂಡು ಶ್ರೀ ವಿಜಯಧ್ವಜರ ಟೀಕೆ ಇದೆ, ಅದು ಬಹಳ ಎಕ್ಸಾಸ್ಟಿವ್ ಆಗಿರುವಂತಹದ್ದು, ಪೂರ್ತಿ ಭಾಗವತಕ್ಕೆ ಅವರು ಮಾಡಿದ್ದಾರೆ. ಅದಾದ್ಮೇಲೆ ಶ್ರೀ ಸುಮತೀಂದ್ರ ತೀರ್ಥರ ಸ್ವಾಮಿಗಳವರು ಅವರು ಮಾಡಿದ್ದಾರೆ, ಅದು ಕೂಡ ಪೂರ್ತಿ ಭಾಗವತಕ್ಕಿದೆ. ಆಮೇಲೆ ಶ್ರೀ ಯದ್ಪತ್ಯಾಚಾರ್ಯರು ಅದು ಪೂರ್ತಿ ಭಾಗವತಕ್ಕಿಲ್ಲ, ಕೆಲವು ಸ್ಕಂದಗಳಿಗೆ ಮಾತ್ರ ಅವರು ಮಾಡಿದ್ದಾರೆ, ಅವರ ವ್ಯಾಖ್ಯಾನವಿದೆ. ಹೀಗೆ ಇನ್ನು ಕೆಲವು ಮಂದಿ ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಈ ವ್ಯಾಖ್ಯಾನಗಳನ್ನು ನಾವು ನೋಡಿಕೊಂಡು ಅದರ ರೀತಿಯ ಸ್ವಲ್ಪ ಮಟ್ಟಿಗೆ ವಿಚಾರಗಳನ್ನು ಮಾಡ್ಬೇಕಂತ ಹೇಳಿ. ಆಮೇಲೆ ತಂತ್ರ ಭಾಗವತ ಅನ್ನೋದು ಇದು ಭಗವಂತನೇ ಮಾಡಿದ್ದು, ಅದು ವೇದವ್ಯಾಸ ರೂಪ ಅಂತ ಹೇಳಿದ್ದೇನೆ. ವೇದವ್ಯಾಸ ರೂಪದಿಂದಲ್ಲದೆ ನಾರಾಯಣನ ಅವತಾರ, ಅಂದ್ರೆ ಧರ್ಮರಾಜನ ಮಗನಾಗಿ ನಾರಾಯಣನಾಗಿ ನರನಾರಾಯಣ ಅಂತ ನೀವು ಯಾರನ್ನು ಕೇಳಿದ್ದೀರೋ ಅಲ್ಲಿ ಆ ನಾರಾಯಣ ಅವತಾರ ರೂಪದಲ್ಲಿ ಪಂಚರಾತ್ರಗಳನ್ನು ಅವರು ಮಾಡಿದ್ದಾರೆ. ನೀವೆಲ್ಲ ಕೇಳಿದ ಪಂಚರಾತ್ರ ಅನ್ನೋದು, ಪಂಚರಾತ್ರ ಆಗಮ, ಅದಕ್ಕೆ ಆಗಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಬಹಳ 100% ಆಕ್ಸೆಪ್ಟಬಲ್, ಅದು ವೇದಗಳಿಗೆ ಅನುಗುಣವಾಗಿದ್ದು, ವೇದಗಳನ್ನು ಮೇಲಕ್ಕೆ ಎತ್ತಿ ಹಿಡ್ತಾ ವೇದಗಳ ಸಾರವನ್ನು ನಮಗೆ ಸಾರುವಂತಹ ಸ್ಮೃತಿ ಗ್ರಂಥ, ಅದಕ್ಕೆ ಆಗಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂತಹ ಪಂಚರಾತ್ರ ಆಗಮವನ್ನು ಮಾಡಿದಾರೆ. ಅದು ಪೂರ್ತಿಯಾಗಿ ನಮಗೆ ಸಿಗ್ತಾ ಇಲ್ಲ, ಸುಮಾರಾಗಿ 50% ಸಿಗುತ್ತೆ, ಆಲ್ಮೋಸ್ಟ್ 50% ಸಿಗ್ತಾ ಇಲ್ಲ. ಅದರಲ್ಲಿ ಹೈಗ್ರೀವ ರಾತ್ರ ಅಂತ ಕರೆಯಲ್ಪಡುವಂತಹದ್ದು ಯಾವುದಿದೋ ಅದನ್ನು ಮಾಡಿದ್ದಾರೆ. ಭಗವಂತ ಏನಂತ ಹೇಳಿದರೆ ಮೂಲರೂಪಿ ನಾರಾಯಣ ಆದಿಭಾಗವತ ಅಂತ ಒಂದನ್ನು ಮಾಡಿದ್ದಾರೆ. ಆದಿಭಾಗವತ ಕೂಡ ಈಗ ಉಪಲಬ್ಧವಲ್ಲ, ಈಗ ಸಿಗ್ತಾ ಇಲ್ಲ. ಆ ಮೂಲ ರೂಪದಲ್ಲಿ ನಾರಾಯಣ ಆದಿಭಾಗವತನ್ನು ಮಾಡಿ ಆ ಅವತಾರ ರೂಪದಲ್ಲಿ ನಾರಾಯಣ ಇಪ್ಪತ್ತರಾತ್ರವನ್ನು ಮಾಡಿದ್ದಾರೆ. ಆಮೇಲೆ ಮೂಲರೂಪಿಯಾದಂತಹ ಹಯಗ್ರೀವರು ಪರಮಾತ್ಮ ಮೂಲರಾಮಾಯಣವನ್ನು ಮಾಡಿದ್ದಾರೆ. ಸೊ ಈ ತಂತ್ರ ಭಾಗವತ ಅನ್ನೋದು ಸುಮಾರಿಗೆ ಸಿಗ್ತಾ ಇದೆ ಅದು. ಸೊ ಅದನ್ನು ಶಂಕರ ಭಾಷೆಯಲ್ಲಿ ರೆಫರ್ ಮಾಡಿದ್ದಾರೆ. ಉತ್ಪತ್ತಿ ಅಸಂಭವಾಧಿಕರಣದಲ್ಲಿ ಶಂಕರ ಭಾಷೆಯಲ್ಲಿ ಶಂಕರಾಚಾರ್ಯರು ತಂತ್ರ ಭಾಗವತನ್ನು ರೆಫರ್ ಮಾಡಿ ಅದು ಸರಿಯಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅದ್ವೈತಕ್ಕೆ ವಿರುದ್ಧವಾಗಿದೆ, ಆದ್ದರಿಂದ ತಂತ್ರ ಭಾಗವತ ಸರಿಯಿಲ್ಲ ಅಂತ. ಸೊ ಯಾವ್ದಾದ್ರೂ ಸರಿ ಇದಾ ಇಲ್ಲವಾ ಅನ್ನೋದು ಮಿತ್ರ ಪ್ರಮಾಣಗಳನ್ನು ಎದುರಾಗಿಟ್ಕೊಂಡು ಅದನ್ನು ನೋಡ್ಬೇಕು, ಆ ವಿಧವಾಗಿ ನೋಡ್ಬೇ. ಸೊ ಅದನ್ನು ಹೇಳಿದ್ದಾರೆ. ಅದನ್ನು ವಂಶೀಧರ ವ್ಯಾಖ್ಯಾನದಲ್ಲಿ ಅವರು ಹೇಳ್ತಾ, ಯತ್ತು ಶಾರೀರಕ್ಕೆ ಭಾಗವತ ಮತ ನಿರಸನಂ ಸದ್ ಹಯಗ್ರೀವ ಪಂಚರಾತ್ರೆ ಗಣಿತ ಭಾಗವತಾಖ್ಯ ತಂತ್ರಸ್ಯ ಏವ ಇತಿ ತತ್ರೈವ ಸ್ಪಷ್ಟಂ ಅಂತೇಳಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಶಂಕರಾಚಾರ್ಯರು. ತಂತ್ರ ಭಾಗವತ ಅವರು ಉತ್ಪತ್ತಿ ಅಸಂಭವಾಧಿಕರಣದಲ್ಲಿ ಶಂಕರ ಭಾಷೆಯಲ್ಲಿ ಬ್ರಹ್ಮಸೂತ್ರಗಳನ್ನು ಭಾಷೆ ಕೊಡುವಾಗ ಇದು ಸರಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ನಾವು ಕೆಲವು ವಿಷಯಗಳು ತಂತ್ರ ಭಾಗವತದಿಂದ ತಗೊಳ್ಳಕ್ಕಿಲ್ಲ ಅಂತೇಳಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತಂತ್ರ ಭಾಗವತದಲ್ಲಿ ಸುಸ್ಪಷ್ಟವಾಗಿ ಈ ಸಂದರ್ಭ ಮೊದಲನೇ ಮಂಗಳಾಚರಣೆ ಶ್ಲೋಕ ಬಂದಾಗ ಭಗವಂತ ಕೇವಲ ನಿಮಿತ್ತ ಕಾರಣ ಮಾತ್ರ, ಉಪಾದಾನ ಕಾರಣವಲ್ಲ ಅಂತ ಸ್ಪಷ್ಟವಾಗಿ ತಂತ್ರ ಭಾಗವತದಲ್ಲಿ ಹೇಳಿದ್ದಾರೆ. ಆದರೆ ಈ ಎಲ್ಲಾ ವ್ಯಾಖ್ಯಾನಕಾರರು ಕೂಡ ಭಗವಂತ ಉಪಾದಾನ ಕಾರಣ ಅಂತ ಹೇಳಿ ಪೃಥ್ವಿ ನಾರಾಯಣ ಶರೀರಂ ಅಂತ ಹೇಳಿ ಬ್ರಾಹ್ಮಣ ಶರೀರಂ ಅಂತ ಹೇಳಿದ್ದಾರೆ. ಅಂದ್ರೆ ಪೃಥ್ವಿ ಅವನಿಗೆ ಶರೀರವಾಗಿದೆ, ಆದ್ದರಿಂದ ಅದು ಅವನ ಶರೀರ ಅಂತ ಹೇಳಿದರೆ ಅದು ಅವನನ್ನು ಉಪಾದಾನ ಕಾರಣ ತಗೋಬೇಕಂತ ಈ ವಿಧವಾಗಿ ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಹೇಳುತ್ತೆ, ಆದ್ದರಿಂದ ತಂತ್ರ ಭಾಗವತ ಅವರು ಒಪ್ಪಲಿಲ್ಲ. ಹೀಗೆ ಎಲ್ಲ ವಿಚಾರಗಳು ನಡೆದಿದೆ. ಆದ್ದರಿಂದ ತಂತ್ರ ಭಾಗವತ ಅನ್ನೋದು ಪಂಚರಾತ್ರದ ಒಂದು ಭಾಗವಾಗಿದೆ, ಹೈಗ್ರೀವ ಪಂಚರಾತ್ರದಲ್ಲಿ ಬರುವಂತಹದ್ದು. ಸೊ ಅದನ್ನು ನಾವು ಪೂರ್ತಿಯಾಗಿ ಒಪ್ಪುತ್ತೀವಿ ತಂತ್ರ ಭಾಗವತವನ್ನು, ಯಾಕಂದ್ರೆ ಪಂಚರಾತ್ರವನ್ನು ಪೂರ್ತಿಯಾಗಿ ಒಪ್ಪುತ್ತೀವಿ. ಆದ್ದರಿಂದ ತಂತ್ರ ಭಾಗವತವನ್ನು ಕೂಡ ನಾವು ಪೂರ್ತಿಯಾಗಿ ಒಪ್ಪುತ್ತೀವಿ. ಇದಾದ ಮೇಲೆ ನಾವು ಈಗ ಭಾಗವತದಲ್ಲಿ ಮಂಗಳಾಚರಣೆ ಆಯಿತು, ನಿಮಗೆ ಕತೆ ಗೊತ್ತು. ಪರೀಕ್ಷಿನ್ ಮಹಾರಾಜ ಶ್ರೀಕೃಷ್ಣನಿಂದ ರಕ್ಷಿತನಾದವನು, ಅವನು ದೊಡ್ಡವನಾಗಿ ಅವನ ತಾಯಿ ಉತ್ತರ ದೇವಿ, ತಂದೆ ಅಭಿಮನ್ಯು, ತನ್ನ ತಾಯಿಯ ಅಣ್ಣ ಆದಂತಹ ಉತ್ತರ ಕುಮಾರ ಅಂತ ನೀವೆಲ್ಲ ಕೇಳಿದ್ದೀರಾ. ವಿರಾಟ ಪರ್ವದಲ್ಲಿ ಬರುವಂತಹ ಅವನು ಅರ್ಜುನನಿಗೆ ಸಾರಥಿಯಾಗಿ ಮಾಡಿದ ವಿರಾಟ ಯುದ್ಧದಲ್ಲಿ ಆ ಉತ್ತರನ ಮಗಳಾದಂತಹ ಇರಾವತಿಯನ್ನು ತಾನು ಮದುವೆ ಆಗುತ್ತಾನೆ. ಈ ವಿಧವಾಗಿ ಆ ಪರೀಕ್ಷಿತ ಮಹಾರಾಜ ತಾನು ಬಹಳ ಧರ್ಮಯುತನಾಗಿ ರಾಜ್ಯಪಾಲನ ಮಾಡ್ತಾ ಅವನ ಹುಟ್ಟು ಸಮಯದಲ್ಲಿ ಜನ್ಮ ಸಮಯದಲ್ಲಿ ಜನ್ಮಚಕ್ರವನ್ನು ಮಾಡುವಾಗ ಬಹಳ ಒಳ್ಳೆ ಗುಣಸಂಪನ್ನನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅನುಗುಣವಾಗಿ ಅವನು ಬಹಳ ಸದ್ಗುಣಗಳಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನು ಆಳ್ತಾ ಇರುವಾಗ ಒಂದು ಸಾರಿ ಕಲಿಪ್ರವೇಶವಾಯಿತು ಅಂತ ಎಲ್ಲರೂ ಹೇಳ್ತಾರೆ. ಆ ರಾಜನ ಪಾಲನ ಸಮಯದಲ್ಲಿ ಕಲಿಪ್ರವೇಶವಾಯಿತು ಅಂತೇಳಿ, ಆವಾಗ ಅವನು ಕಲಿಯನ್ನು ನಾನು ನಿಗ್ರಹ ಮಾಡಕ್ಕೆ ಹೊರಡ್ತೀನಿ ಅಂತೇಳಿ ಧನುರ್ಧಾರಿಯಾಗಿ ಹೊರಡ್ತಾನೆ. ಹೊರಟಾಗ ಅವನಿಗೆ ನೀವು ಕೇಳಿದಂತೆ ಒಂದು ದೃಶ್ಯ ಕಾಣುತ್ತೆ. ಅಲ್ಲಿ ಧರ್ಮ ಅನ್ನೋದು ಕಲಿ ಹೀಗೆ ಇದ್ದಾನೆ, ಧರ್ಮವೂ ಹೀಗೆ ಇದೆ, ಭೂದೇವಿ ಹೀಗಿದ್ದಾಳೆ. ಆದರೆ ಅವರು ಒಂದು ರೂಪವನ್ನು ತಾಳೆ ನಮ್ಮ ಕಣ್ಣ ಕಾಣಿಸುವಂತಹ ರೂಪದಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಯೋಗ್ಯರಾದವ್ರಿಗೆ ಮಾತ್ರ ಅವರು ಆ ವಿಧವಾದಂತಹ ಒಂದು ದರ್ಶನ ಕೊಡ್ತಾರೆ. ಅವನು ಒಂದು ದೃಶ್ಯವನ್ನು ಕಾಣ್ತಾನೆ, ಒಂದು ಎತ್ತು, ಒಂದು ಆಕಳು, ಆಮೇಲೆ ಒಬ್ಬ ರಾಜ, ಶೂದ್ರ ರಾಜ ಅದನ್ನು ಹೊಡೆಯುವ ದೃಶ್ಯ. ಆ ಎತ್ತು ಒಂದು ಕಾಲಿನ ಮೇಲೆ ನಿಂತಿರುತ್ತೆ, ಆ ಆಕಳು ಎತ್ತು ಎರಡು ಕೂಡ ಆಕಳಿಗೆ ಕಣ್ಣೀರು ಸುರಿಸ್ತಾ ಇರುತ್ತೆ. ಅದು ದೃಶ್ಯ ನೋಡಿ ಯಾರು ಅಂತ ಹೇಳಿದ್ರೆ ಆ ಎತ್ತಿನ ರೂಪದಲ್ಲಿ ಇರುವುದು ಧರ್ಮ, ಆಮೇಲೆ ಆಕಳನ ರೂಪದಲ್ಲಿ ಇರುವಂತಹ ಅವಳು ದರಾದೇವಿ. ದರಾದೇವಿ ಆ ಎತ್ತಿನ ನೋಡು ಕಣ್ಣೀರು ಸುರಿಸ್ತಾ ಇರುವಾಗ ಆ ಎತ್ತು ಪ್ರಶ್ನೆ ಕೇಳುತ್ತೆ, ಏನಾಯ್ತು, ಯಾಕೆ ಕಣ್ಣೀರು ಸುರಿಸ್ತಾ ಇದ್ದೀಯ ಅಂತ ಹೇಳುವಾಗ ಅದಕ್ಕೆ ಸಮಾಧಾನವಾಗಿ ಆಕಳು ಕೊಡುವಂತಹ ವಚನಗಳು ಕೆಲವು ಬರುತ್ತೆ. ಇದು ಮೊದಲನೇ ಸ್ಕಂದದ 16ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಅಲ್ಲಿ ನಮಗೆ ಸಾಧನೆಗೆ ಅನುಕೂಲವಾಗುವಂತಹ ಕೆಲವು ಮಾತುಗಳು ಬರುತ್ತೆ, ಆದ್ದರಿಂದ ಅವುಗಳನ್ನು ಇವತ್ತು ಸ್ವಲ್ಪ ನೋಡೋಣ ಅಂತೇಳಿ. ಸೊ ಅಲ್ಲಿ ಧರ್ಮ ಪ್ರಶ್ನೆ ಕೇಳ್ತಾನೆ ಏನಂತ ಹೇಳಿದ್ರೆ, ಕಚ್ಚಿದ್ರೆ ಅನಾಮಯಂ ಆತ್ಮನಸ್ತೆ ಇಚ್ಛಾಯಾಸಿ ಮ್ಲಾಯತ ಎನ್ಮುಖೇನ ಆಲಕ್ಷಯೇ ಭವತೀಂ ಅಂತರಾದಿಂ ದೂರೇ ಬಂಧು ಶೋಚಸಿ ಕಂಚನೇವ ಅಂತೇಳಿ ಏನಮ್ಮ ಯಾಕಲ್ತಾ ಐತಿ ಭದ್ರೆ ಮಂಗಳ ಸ್ವರೂಪಿಣಿ ಅಂತ ಹೇಳ್ತಾ, ಏನು ನಿನಗೆ ಆರೋಗ್ಯ ಚೆನ್ನಾಗಿರ್ತಾನೆ, ನಿನಗೆ ಮುಖದಲ್ಲಿ ತುಂಬಾ ದುಃಖ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀನಿ ನಾನು, ಯಾರಾದ್ರೂ ದೂರ ಬಂಧುಗಳು ಯಾರಾದ್ರೂ ದೂರ ಹುಟ್ಟೋಗಿದ್ದಾರೆ ಅವ್ರ ಬಗ್ಗೆ ನಿನ್ ಶೋಕ ಮಾತು ಏನಂತ ಈ ವಿಧವಾಗಿ ವಿಚಾರಗಳನ್ನು ಎಲ್ಲ ಕುಶಲ ಪ್ರಶ್ನೆಗಳನ್ನೆಲ್ಲ ಧರ್ಮ ಎತ್ತಿರುವಲ್ಲಿರುವಂತಹ ಧರ್ಮ ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಧರಾದೇವಿ ಕೊಡುವಂತಹ ಒಂದು ಮಾತುಗಳು ಬಹಳ ಕೃಷ್ಣನ ಅಗಲಿಕೆ, ಆ ವಿರಹ, ಆ ಕೃಷ್ಣ ಬಂದು ಈ ಭೂಮಿಯನ್ನು ಬಿಟ್ಟು ಹೋಗಿದ್ದಾನೆ ಆ ಸಂದರ್ಭದಲ್ಲಿ, ಅದಕ್ಕೆ ಮುಂಚೆ ಧರ್ಮ, ನೀವು ಎಲ್ಲ ಕೇಳಿದಂತೆ ಧರ್ಮ ಅನ್ನುವುದು ಕೃತಯುಗದಲ್ಲಿ ನಾಲ್ಕು ಪಾದಗಳು ಧರ್ಮ ಅಂತ ಹೇಳಿದರೆ ಅದರ ಸತ್ಯ ಸೌಚ ದಯಾ ತಪಸ್ಸು ಅನ್ನುವ ದಾನ ತಪಸ್ಸು ಅನ್ನುವ ನಾಲ್ಕು ಕಾಲುಗಳಿಂದ ಧರ್ಮ ಕೃತಯುಗದಲ್ಲಿ ನಾಲ್ಕು ಪಾದಗಳಿಂದ ನಡೆಯುತ್ತೆ, ತ್ರೇತಾಯುಗದಲ್ಲಿ ಮೂರು ಪಾದಗಳಿಂದ ಇರುತ್ತೆ, ದ್ವಾಪರಯುಗದಲ್ಲಿ ಎರಡು ಪಾದಗಳಿಂದ ಇರುತ್ತೆ, ಕಲಿಯುಗದಲ್ಲಿ ಒಂದು ಪಾದದಿಂದ ಇರುತ್ತೆ ಅಂತ ಹೇಳಿ ವೃತ್ತಾಂತ ಬರುತ್ತೆ. ಅಂದ್ರೆ ಆ ವಿಧವಾಗಿ ಎತ್ತು ಒಂದು ಪಾದದಿಂದ ಇತ್ತು ಅಂತ ಹೇಳಿ, ಆ ಶೂದ್ರ ರಾಜನ ರೂಪದಲ್ಲಿರುವಂತಹ ಕಲಿ ಪುರುಷ ಅವೆರಡನ್ನು ಒಡಿತಾ ಇರ್ತಾನೆ ಕಾಯಿಂದ. ಸೊ ಈ ದೃಶ್ಯ ಕಾಣ್ತಾನೆ, ಕಾಣ್ದಾಗ ಆ ಸಂದರ್ಭದಲ್ಲಿ ಈ ಧರ್ಮ ಕೇಳಿದ ಪ್ರಶ್ನೆಗಳಿಗೆ, ಕುಶಲ ಪ್ರಶ್ನೆಗಳಿಗೆ ಧರಾದೇವಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾಳೆ. ಧರೋವಾಚ ಅಂತ ಹೇಳಿ, ಭವಾನ್ ಹಿ ವೇದ ತತ್ಸರ್ವಂ ಯನ್ಮಾಂ ಧರ್ಮಾನುಪುಚ್ಛತಿ ಚತುರ್ಭಿ ವರ್ತತೆ ಏನ ಪಾದೈಹಿ ಲೋಕ ಸುಖಾವಹೈ ಸತ್ಯಂ ಶೌಚಂ ದಯಾ ದಾನಂ ತ್ಯಾಗ ಸಂತೋಷ ಆರ್ಜವಂ ಶಮೋ ದಮಃ ತಪಃ ಸಾಮ್ಯಂ ಅಂತ ಹೇಳಿ ಹೀಗೆ ಒಂದೊಂದು ಗುಣಗಳನ್ನು ಹೇಳ್ತಾ, ಈ ಎಲ್ಲ ಗುಣಗಳಿಂದ ಕೂಡಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಇದ್ದ, ಅವನ ಪಾದಸ್ಪರ್ಶ ನನಗಾಗ್ತಾ ಇತ್ತು, ಅವನಿಂದ ಪವಿತ್ರರಾಗಿ ನಾವಿದ್ದವು, ಅವನ ಧರ್ಮ ರಕ್ಷಣೆ ಮಾಡ್ತಾ ಇದ್ದ, ಆ ಕಾರಣದಿಂದ ನೀನು ನಾಲ್ಕು ಪಾದಗಳಿಂದ ಸಂತೋಷವಾಗಿ ಇದ್ದ ಕೃಷ್ಣ ಇದ್ದಷ್ಟು ಕಾಲ, ಇವತ್ತು ಆ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ, ಅವನ ಪಾದಸ್ಪರ್ಶ ನನಗಾಗ್ತಾ ಇಲ್ಲ, ಆ ದುಃಖವನ್ನು ನಾನು ಭರಿಸಲಾಗದೇ ಇದ್ದೀನಿ, ಅವನು ಬಿಟ್ಟು ಹೋದ ಕಾರಣದಿಂದ ನೀನು ಕೂಡ ಇಷ್ಟು ಒಂದು ಕಷ್ಟಕ್ಕೆ ಒಳಗಾಗಿದ್ದಿ, ಒಂದು ಕಾಲದಲ್ಲಿ ನಿಲ್ಲಬೇಕಾಗಿ ಬಂತು, ಈ ದುಷ್ಟ ಕಲಿ ನಮ್ಮನ್ನು ನಿಗ್ರಹ ಮಾಡ್ತಾ ಇದ್ದಾನೆ, ಇಷ್ಟು ಕಷ್ಟಗಳು ನಮಗೆ ಬಂತು ಅಂತ ಧರಾದೇವಿ ಹೇಳ್ತಾಳೆ. ಆವಾಗ ನಮ್ಗೆ ಒಂದು ಸಂಶಯವೂ ಬರುತ್ತೆ, ಆಯ್ತು ಕೃಷ್ಣ ಅಲ್ಲಿ ಬಿಟ್ಟು ಹೋದ, ಆದ್ರೆ ಇನ್ನು ವೇದವ್ಯಾಸರಿದ್ದಾರಲ್ಲವಾ ಭೂಮಿಯಲ್ಲಿ, ವೇದವ್ಯಾಸರು ಇರುವಾಗ ಕೃಷ್ಣ ಬಿಟ್ಟು ಹೋದರೆ ಏನಾಯ್ತು, ವೇದವ್ಯಾಸ ರೂಪದಲ್ಲಿ ಪರಮಾತ್ಮ ಇದ್ದಾನಲ್ಲವಾ. ಸರಿ, ನಿಮ್ ಪರಮಾತ್ಮ ತಾನಂತೂ ಅದೃಶ್ಯ ರೂಪದಿಂದ ಎಲ್ಲರ ಒಳಗೆ ಅಂತರ್ಯಾಮಿ ಆಗಿದ್ದಾನೆ, ಅಷ್ಟೇ ಅಲ್ಲದೆ ಅವತಾರ ರೂಪದಲ್ಲೇ ಬೇಕು ಅಂತ ಹೇಳಿದರು, ಅವತಾರ ರೂಪದಲ್ಲಿಯೂ ವೇದವ್ಯಾಸ ರೂಪದಲ್ಲಿ ಅವತಾರ ರೂಪದಲ್ಲಿ ಇದ್ದಾನೆ ಪರಮಾತ್ಮ. ಹಾಗಿರುವಾಗ ದೇವರು ಬಿಟ್ಟು ಹೋಗಿದ್ದಾನೆ, ಈ ಭೂಮಿಯಲ್ಲಿ ಇಷ್ಟು ಕಷ್ಟ ಬರಬೇಕು ಅಂತ ಯಾಕೆ ಇರಬೇಕು ಅಂತ ಒಂದು ಸಂಶಯ ನಮಗೆ ಬರುತ್ತೆ. ಅದಕ್ಕೆ ಸಮಾಧಾನ ಏನಂತ ಹೇಳಿದ್ರೆ, ಶ್ರೀಕೃಷ್ಣ ಹುಟ್ಟಿದ್ದೇ ಭೂಭಾರೋತ್ತರಣಾಯಕ ಅಂತ ಹೇಳಿ, ಭೂಭಾರವನ್ನು ಇಳಿಸುವುದಕ್ಕಾಗಿ, ಆ ಪಾಪ ಭಾರ ಭೂಮಿಯಲ್ಲಿರುವುದು ತೆಗಿಲಕ್ಕೆ ಹುಟ್ಟಿದ್ದ, ಆದ್ದರಿಂದ ಆ ಧರ್ಮ ರಕ್ಷಣೆಯನ್ನು ಮಾಡ್ತಾ ಶ್ರೀಕೃಷ್ಣ ಇದ್ದ, ಅದು ಆ ಕೃಷ್ಣನ ಅವತಾರ ವಿಶೇಷ. ಆದ್ದರಿಂದ ಆ ಅವತಾರದಲ್ಲಿ ಕೃಷ್ಣ ಮಾಡಬೇಕಂತ ವೇದವ್ಯಾಸರ ಅವತಾರದಲ್ಲಿ ಭಗವಂತ ಅದು ಮಾಡ ಬಯಸಲಿಲ್ಲ, ಆದ್ದರಿಂದ ಮಾಡುತ್ತಾ ಇಲ್ಲ. ಅಷ್ಟೇ ಹೊರತು ಮಾಡುವ ಸಾಮರ್ಥ್ಯವಿಲ್ಲ ಅಂತ ಹೇಳಿಲ್ಲ, ವೇದವ್ಯಾಸ ದೇವರಿಗೂ ಆ ಸಾಮರ್ಥ್ಯವಿದೆ, ಆದರೂ ಒಂದೊಂದು ಅವತಾರಕ್ಕೆ ಒಂದೊಂದು ವಿಶೇಷ. ಆ ಕಾರ್ಯ ವಿಶೇಷದ ಕಾರಣದಿಂದ ಭಗವಂತ ಶ್ರೀಕೃಷ್ಣ ಅವತಾರದಲ್ಲಿ ಇದು ಮಾಡಿದ. ಯಾವಾಗ ಭಗವಂತ ಆಯಿತು ಇಲ್ಲಿಗೆ ಈ ಕಾರ್ಯ ಮುಗಿತು ಇನ್ನ ಮೇಲೆ ಇದು ಹೀಗೆ ಇರಬಾರದು ಅಂತ ದೇವರು ನಿಶ್ಚಯ ಮಾಡಿಕೊಂಡ್ರೆ ತಾನು ಬಿಟ್ಟು ಹೋದ, ಆದ್ದರಿಂದ ಇದು ಹೇಗೆಲ್ಲ ಹೀಗಾಯಿತು. ಆದ್ದರಿಂದ ಅದು ನಾವು ಅವತಾರದ ವಿಶೇಷ ಅಂತ ತಿಳ್ಕೋಬೇಕು. ಇಲ್ಲಿ ಹೇಳುವಾಗ ಧರಾದೇವಿ ಹೇಳುವ ಕೆಲವು ಈ ಗುಣಗಳನ್ನು, ಈ ಗುಣಗಳಿಂದ ಕೂಡಿದ ಪರಮಾತ್ಮನನ್ನು ನಾವು ಹೇಳ್ತಾರೆ. ಸರಿ, ಪ್ರಾಗಲ್ಭ್ಯಂ ಪ್ರಶಯ ಶೀಲಂ ಸಹ ಓದೋ ಬಲಂ ಭಜಃ ಅಂತೇಳಿ ಗಾಂಭೀರ್ಯಂ ಇದೆಲ್ಲ ಹೇಳ್ತಾ, ಇಮೇಚ ಅನ್ಯೇಚ ಭಗವನ್ ನಿತ್ಯ ಎತ್ರ ಮಹಾಗುಣಾ ಪ್ರಾರ್ಥ್ಯ ಮಹತ್ವಮಿಚ್ಛದ್ಭಿ ನತಯಾಂತಿ ಸ್ಮ ಕರ್ಷಿಸಿತ್ತು. ಅವನನ್ನು ಬಿಟ್ಟು ಹೋಗೋದಿಲ್ಲ ಈ ಎಲ್ಲ ಗುಣಗಳು, ಯಾವತ್ತು ಸದಾ ಸರ್ವದ ಅವನಲ್ಲಿ ನಿತ್ಯ ನೆಲೆಸಿರುವಂತಹ ಗುಣಗಳು. ತೇನ ಅಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನ ಕಲಿನಿಕ್ಷಿತಂ ಅಂತ ಕಲಿನಾ ಈಕ್ಷಿತಂ ಅಂತೇಳಿ, ಕಲಿಯಿಂದ ಆವಿಷ್ಕೃತವಾಗಿರುವಂತಹ ಆ ಗುಣಗಳ ಸಂಪನ್ನನಾದ ಆ ಭಗವಂತನ ಗುಣಪಾತನಾದ ಆ ಶ್ರೀನಿವಾಸನಿಂದ ಆ ಸ್ಪರ್ಶ ಇತ್ತು, ಅದು ಹೋಯಿತು, ಆದ್ದರಿಂದ
ಸೋಸಾಮಿ ರಹಿತಂ ಲೋಕಂ, ಅವನು ಇಲ್ಲದೇ ಇರುವ ಈ ಲೋಕಕ್ಕಾಗಿ ನಾನು ಶೋಕವನ್ನು ಮಾಡ್ತಾ ಇದ್ದೀನಿ, ಪಾಪಾತ್ಮನಾದಂತಹ ಈ ಕಲಿಯಿಂದ ನಾವು ಈಗ ಇಷ್ಟೊಂದು ತೊಂದರೆಗೆ ಒಳಗಾಗಿದ್ದೀವಿ ಅಂತ ಹೇಳ್ತಾಳೆ. ಇಲ್ಲಿ ಹೇಳುವಾಗ ಈ ಶಬ್ದಗಳಿಗೆ ಒಂದು ವಿಶೇಷವಾದ, ನಾವು ಪ್ರತಿದಿನವೂ ಅನುಸಂಧಾನಕ್ಕೆ ತಂದುಕೊಂಡು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುವಂತಹ ಅರ್ಥದ ಸಂಪತ್ತಿನಿಂದ ಕೂಡಿದೆ. ಅದನ್ನು ನಮಗೆ ವಿಜಯಧ್ವಜರು ಅವರು ಟೀಕೆಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಆ ವಿಜಯಧ್ವಜರ ಟೀಕೆಯನ್ನು ಮುಂದಿಟ್ಟುಕೊಂಡು ಈ ಶಬ್ದಗಳ ಅರ್ಥ, ಅದರ ಹಿನ್ನೆಲೆಯಲ್ಲಿರುವ ಭಾವ, ಅದನ್ನು ನಾವು ಹೇಗೆ ಜೀವನದಲ್ಲಿ ಅನುಸಂಧಾನ ಮಾಡುವುದರ ಮೂಲಕವಾಗಿ ನಮ್ಮ ಸಾಧನೆ ಮುಂದುವರಿಯುತ್ತೆ ಅನ್ನುವ ಅಂಶವನ್ನು ವಿಸ್ತಾರವಾಗಿ ನೋಡೋಣ ಅಂತ ಹೇಳಿ. ಯಾಕಂದ್ರೆ ಭಾಗವತ ಪಠನ ಮಾಡುವುದಾಗಲಿ ಅಧ್ಯಯನ ಮಾಡುವುದಾಗಲಿ ನಮ್ಮ ಸಾಧನೆಗೆ ಅನುಕೂಲವಾಗುವುದಕ್ಕೆ, ಅದು ಮುಖ್ಯ ಉದ್ದೇಶವಾಗಿದೆ. ಆ ಮುಖ್ಯ ಉದ್ದೇಶಕ್ಕೆ ಅನುಗುಣವಾಗಿ ಮಾಡಬೇಕಾದ್ದರಿಂದ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡೋಣ ಅಂತೇಳಿ. ಇಲ್ಲಿ ಮೊದಲು ಹೇಳುವಂತಹದ್ದು ಸತ್ಯಂ ಅಂತ ಹೇಳಿ. ಸತ್ಯಂ, ಭಗವಂತನಲ್ಲಿ ಸತ್ಯ ಗುಣ ಇದೆ. ಬಿಂಬ ಪ್ರತಿಬಿಂಬ ಭಾವ, ಅವನು ಬಿಂಬರೂಪಿ, ಜೀವರಾಶಿಗಳೆಲ್ಲ ಪ್ರತಿಬಿಂಬರು. ಸೊ ಭಗವಂತನನ್ನು ಅವನು ಸತ್ಯ ಗುಣ ಸಮೇತ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವರಲ್ಲಿ ಆ ಸತ್ಯ ಗುಣ ಅವರಲ್ಲಿ ಬರುತ್ತೆ ಅಂತ ನಾ ಇಲ್ಲಿ ಮೆಸೇಜ್. ಸೊ ಏನು ಅದರ ಅರ್ಥ ಅಂತ ಹೇಳಿದ್ರೆ, ಭಗವಂತ ಸತ್ಯ ಅನ್ನುವ ಶಬ್ದ ಭಗವಂತನಿಗೆ ಅನ್ವಯ ಮಾಡುವಾಗ ಅದರ ಅರ್ಥ ನಿರ್ದುಃಖ ಆನಂದ ಅನುಭವ. ನಾವು ಮಂಗಳಾಗರ ಶ್ಲೋಕದಲ್ಲಿ ಅದೇ ಸತ್ಯಂ ಪರಂ ಧೀಮಹಿ ಅಂತ ಹೇಳಿದಾಗ ಆಚಾರ್ಯರು ಸತ್ಯಂ ಅನ್ನುವ ಶಬ್ದಕ್ಕೆ ಅದೇ ಹೇಳ್ತಾರೆ, ನಿರ್ದುಃಖ ಆನಂದ ಅನುಭವ ಉಳ್ಳವನು ಅಂತ ಹೇಳ್ತಾರೆ ಆಚಾರ್ಯರು. ಆದ್ದರಿಂದ ಸತ್ಯ ಅನ್ನುವ ಶಬ್ದಕ್ಕೆ ನಿರ್ದುಃಖ ಆನಂದ ಅನುಭವ, ಇದು ಭಗವಂತನಿಗೆ ಅವನು ಸತ್ಯ ಸಂಕಲ್ಪ. ಅವನಿಗೆ ಸತ್ಯ ಸಂಕಲ್ಪ ಅಂದ್ರೆ ಏನು, ಯಾವ್ದು ಬಯಸಿದ್ರೆ ಅದಾಗತ್ತೆ. ಆದ್ದರಿಂದ ಅವನಿಗೆ ದುಃಖದ ಪ್ರಸಕ್ತಿಯೇ ಇಲ್ಲ, ಆನಂದ ಪೂರ್ಣವಾಗಿರುತ್ತೆ, ಅದು ನಿತ್ಯ ಅನುಭವಕ್ಕೆ ಬರ್ತಾ ಇರುತ್ತೆ. ಅವನಿಗೆ ಇರುವಂತಹ ಆನಂದ ಅದು ಅಭಿವ್ಯಕ್ತವಾಗುವಂತಹ ಆನಂದ ಅಂದ್ರೆ ಅದು ಆನಂದ, ಅದರಲ್ಲಿ ಶಾರ್ಟ್ ಕಮ್ಮಿಂಗ್ ಇಲ್ಲ, ಸ್ವಲ್ಪವೂ ಕಮ್ಮಿ ಇಲ್ಲ, ಪೂರ್ಣ ಆನಂದ, ಇನ್ಫೈನೆಟ್ಲಿ ಕಂಪ್ಲೀಟ್ ಬ್ಲಿಸ್. ಆದ್ದರಿಂದ ಅದಕ್ಕೆ ಆಡ್ ಮಾಡಲಿಕ್ಕೆ ಸೇರಿಸುವುದಕ್ಕೆ ಏನೂ ಇಲ್ಲ. ಅದು ಅಂತಹ ಪೂರ್ಣ ಆನಂದ ಇರುವವನು ಮತ್ತೆ ಏನು ಮಾಡ್ತಾನೆ, ಆ ಆನಂದವನ್ನು ಅಭಿವ್ಯಕ್ತ, ಆ ಭಗವಂತನ ಆನಂದದ ಅಭಿವ್ಯಕ್ತಿಯೇ ಅನೇಕ ರೂಪಗಳಲ್ಲಿ ಈ ಜಗತ್ತಿನಲ್ಲಿ ಆಗುತ್ತೆ. ಅವನ ಆನಂದದ ಅಭಿವ್ಯಕ್ತಿ ಅಂದ್ರೆ ಅವನು ಮಾಡುವ ಕೆಲಸವೆಲ್ಲವೂ ಕೂಡ ಆನಂದದ ಅಭಿವ್ಯಕ್ತಿಯಾಗಿದೆ ಹೊರತು ಆನಂದಕ್ಕಾಗಿ ಯಾವುದು ಮಾಡಲಿಲ್ಲ ಭಗವಂತ. ಆದ್ದರಿಂದ ಅವನಿಗೆ ದುಃಖರಹಿತವಾದಂತಹ ಆನಂದ ಅನುಭವ ಇರುವುದು ಸತ್ಯಂ. ಅದು ಸತ್ಯವಾದ ವಸ್ತು ಅಂದ್ರೆ ಅದು ಯಾವಾಗಲೂ ಇರುವಂತಹದ್ದು, ಸದಾ ಸರ್ವದಾ ಅವನಲ್ಲಿ ಇರುವಂತಹ ಲಕ್ಷಣ ಆಗಿದೆ. ಅಂತಹ ಸತ್ಯ ಲಕ್ಷಣ ಇರುವಂತಹ ಭಗವಂತ ಅವನು ನಿರ್ದುಃಖ ಆನಂದ ಉಳ್ಳವನು ಅಂತ ನಾವು ಅವನನ್ನು ಸೇವೆ ಮಾಡಿದ್ರೆ, ಉಪಾಸನೆ ಮಾಡಿದರೆ ನಮಗೆ ಆ ಸತ್ಯದ ಲಕ್ಷಣ ನಮಗೆ ಬರುತ್ತೆ. ನಮಗೆ ಸತ್ಯದ ಲಕ್ಷಣ ಬರುವುದಂದ್ರೆ ಏನು, ನಮಗೆ ನಿರ್ದುಃಖ ಆನಂದ ಅನುಭವ ಬರ್ತಂದ್ರೆ ಇಲ್ಲ. ನಮಗೆ ಸತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ. ಅವನನ್ನು ಸತ್ಯ ಅಂತ ಉಪಾಸನೆ ಮಾಡಿದರೆ ನಮಗೆ ಸತ್ಯ ನಮ್ಮನ್ನು ಸೇರುತ್ತೆ. ಹೇಗೆ ಅಂತ ಹೇಳಿದರೆ, ನಮಗೆ ಬರುವ ಸತ್ಯ ಭೂತಹಿತ ಯಥಾರ್ಥ ಭಾಷಣಂ ವಾ ಅಂಥೇಳಿ. ನಮ್ಮ ದೃಷ್ಟಿಯಲ್ಲಿ ನಮಗೆ ಭೂತ ಅಂದ್ರೆ ಪ್ರಾಣಿಗಳಿಗೆ ಹಿತ ಒಳ್ಳೆಯದು ಮಾಡುವಂತಹ ಯಥಾರ್ಥ ಭಾಷಣಂ, ಯಥಾರ್ಥ ಅಂದ್ರೆ ಯಥಾ ಅರ್ಥ, ಯಥಾ ಆದ್ಯತೆ ಇದ್ದದ್ದು ಇದ್ದಂತೆ ಮಾತಾಡುವುದು ಯಾವುದು ಸತ್ಯ. ಇದು ಬಹಳ ಆಳವಾದ ಶಬ್ದ. ಯಾಕಂತ ಹೇಳಿದ್ರೆ ಓ ಇದ್ದದ್ದಿದ್ದಾಗ ಮಾತಾಡೋದು ಅಷ್ಟೇ ಅಲ್ಲ, ಅಲ್ಲಿ ಭೂತ ಹಿತ ಅಂತ ಹೇಳಿದ್ದಾರೆ. ಹಿತ ಅಂತ ಹೇಳಿದರೆ ನಮಗೆ ಸತ್ಯ ಪ್ರಿಯ ಹಿತ, ಇದನ್ನು ನಾವು ಕೆಲವು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಸಂಕ್ಷೇಪವಾಗಿ ಹೇಳ್ತೀನಿ, ಯಾವುದಾದ್ರೂ ಇದ್ದದ್ದಿದ್ದಂತೆ ಹೇಳುವುದು ಸತ್ಯ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ಒಬ್ಬರಿಗೆ ಅರ್ಥ ಆಗತ್ತೆ, ಆವಾಗ ಅದನ್ನು ಅವ್ರಿಗೆ ಅರ್ಥ ಆಗಬಾರ್ದಂತ ಅವ್ರಿಗೆ ಪ್ರಿಯವಾದದನ್ನು ಹೇಳ್ತೀವಿ. ಆದರೆ ಆ ಪ್ರಿಯವಾದದ್ದು ಅವನಿಗೆ ಹಿತವಲ್ಲದೇ ಇದ್ದರೆ ಪ್ರಿಯವನ್ನು ಕೂಡ, ಸತ್ಯವನ್ನು ಬಿಟ್ಟು ಪ್ರಿಯ ಹೇಳಿದಂತೆ ಪ್ರಿಯವನ್ನು ಬಿಟ್ಟು ಹಿತವನ್ನು ಮಾತಾಡಿ, ಅವನಿಗೆ ಅದು ಪ್ರಿಯವಾಗುವುದು. ಇಟ್ ಮೇ ಬಿ ಪ್ಲೀಸಿಂಗ್ ಟು ಹಿಮ್ ಬಟ್ ಇಟ್ ಈಸ್ ಡೇಂಜರಸ್ ಹಾರ್ಮ್ಫುಲ್. ಆವಾಗ ವಾಟ್ ಎವರ್ ಈಸ್ ಹೆಲ್ಪ್ಫುಲ್ ಅದನ್ನು ಮಾಡ್ತೀವಿ. ಸೊ ಹಿತ ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಹಿತವನ್ನು ಮಾಡುವುದು ಅಲ್ಟಿಮೇಟ್, ಅಂದ್ರೆ ಒಂದಕ್ಕಿಂತ ಒಂದು ಗ್ರೇಡೇಷನ್ ಅಂತೀವಲ್ವಾ. ಮೊದಲನೇ ಲೆವೆಲ್ ಸತ್ಯ ಮಾತಾಡಬೇಕು, ಯಾರಿಗೆ ಏನು ಹತ್ತ ಆಗದೆ ಇದ್ದರೆ ಎಲ್ಲರಿಗೂ ಒಳ್ಳೇದಾದ್ರೆ ಆವಾಗ ಸತ್ಯ ಮಾತಾಡಬೇಕು. ಅದು ಯಾರಿಗಾದರೂ ಮನಸ್ಸಿಗೆ ನೋವಾಗತ್ತೆ ಅಂತ ಹೇಳಿದ್ರೆ ಪ್ರಿಯ ಮಾತಾಡಬೇಕು. ಉದಾಹರಣೆಗೆ ನಾವು ಯಾರಾದ್ರೂ ಅರ್ಧರಾತ್ರಿ ಬರ್ತಾರೆ, ಬಂದ್ರೆ ಯಜಮಾನ ತುಂಬಾ ಹಸಿ ಆಗ್ತಾ ಇರುತ್ತೆ, ಅವ್ರು ಕೇಳ್ತಾರೆ ಏನಪ್ಪ ನಿಮ್ಗೆ ಏನನ್ನ ಹಸಿ ಇದೆ ಊಟ ಏನ ಅಡಿಗೆ ಮಾಡಿ ಹಾಕ್ಬೇಕಂದ್ರೆ, ಇಲ್ಲ ತುಂಬಾ ಇದ್ರಿ ಏನ ಹಸಿ ಇಲ್ಲ ಅಂತ. ಯಾಕೆ ಅಂದ್ರೆ ಅರ್ಧರಾತ್ರಿ 12 ಗಂಟೆಗೆ ಆ ಹಸಿ ಆಗ್ತಾ ಇದ್ರೆ ಅಡುಗೆ ಅಪ್ಪ ಇದೇನು ಕರ್ಮನ ಬಂದ ಈಗ ಹೋಗಿ 12 ಗಂಟೆಗೆ ನಾನು ಹೋಗಿ ಅಡಿಗೆ ಮಾಡ್ಬೇಕಾಗ ಬಂತು ಅಂತ ನಮ್ಗೆ ಮನಸ್ಸು ಬೇಜಾರಾಗ. ಸೊ ಅದು ತಿಳ್ಕೊಂಡವನಾಗಿ ಅವನಿಗೆ ಮನಸ್ಸು ಬೇಜಾರಾಗಬಾರ್ದು ಅಂತೇಳಿ ಹಸಿವೆ ಇದ್ದರೂ ಕೂಡ ಸುಳ್ಳು, ನನಗೆ ಹಸಿವೆ ಏನಿಲ್ಲದೆ ಹೊಟ್ಟು ತುಂಬಾ ಇದೆ ಅಂತ ಹೇಳಿದ್ರು. ಆದರೆ ಅದು ಅವನಿಗೆ ಪ್ರಿಯವಾಗುತ್ತೆ, ಶೀತವೂ ಇದಾಗುತ್ತೆ, ಬಟ್ ಪ್ರಿಯ ಅಲ್ಲಿ ಟೇಕ್ಸ್ ಎ ಪ್ರೆಸಿಡೆನ್ಸ್. ಆದ್ದರಿಂದ ಪ್ರಿಯವನ್ನು ಉಂಟು ಮಾಡುದು. ಕೆಲವು ಸಂದರ್ಭಗಳಲ್ಲಿ ಪ್ರಿಯವಾದ ಮಾತು ಯಾವ್ದು ಅವನು ಅವನು ಎಲ್ಲೋ ಕಳಗಿ ಬೆಳ್ಳಕ್ಕೆ ಹೋಗ್ತಾನೆ, ಹೋದ್ರೆ ಅವನಿಗೆ ಅದೇ ಇಷ್ಟವಾಗುತ್ತೆ ಆ ಕಾರ್ಯ, ಅದೇ ಮಾಡಪ್ಪ ಒಳ್ಳೇದಾಗುತ್ತೆ ಅಂತ ಅವನು ಅದು ಇಷ್ಟ ಅಂತೇಳಿ ನಾವು ಅದಕ್ಕೆ ಎನ್ಕರೇಜ್ ಮಾಡುದಿಲ್ಲ. ಅಲ್ಲಿ ಅವನು ಕಳೆಗೆ ಬಿದ್ದು ಹೋಗ್ತಾನೆ, ಅವ್ನು ಪ್ರಮಾದ ಇದೆ ಅಂತ ಹೇಳಿದ್ರೆ ಅಲ್ಲಪ್ಪ ಹಾಗೆ ಮಾಡಬೇಡ ಅಂತ ಹೇಳಿ. ಯಾಕಂದ್ರೆ ಅವನಿಗೆ ಹಿತವನ್ನು ಉಂಟು ಮಾಡ್ಬೇಕು, ಅವನಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಹಾಗೆ ಮಾಡಬೇಡ, ಏನ್ ನನ್ ಮಾಡಬೇಡ ಅಂತ ಅವನು ಸಿಟ್ಟು ಬರುತ್ತೆ, ಆದ್ರೂ ಅವನಿಗೆ ಹಾಗೆ ಮಾಡಬೇಡ ಅಂತ, ಯಾಕಂದ್ರೆ ಹಿತವನ್ನು ಬಯಸಿ ಹೇಳುವಂತಹ ಮಾತು. ಹೀಗೆ ಸತ್ಯ ಸತ್ಯ ಅಂದ್ರೆ ಯಥಾರ್ಥವನ್ನು ಹೇಳುವುದು, ಅದಕ್ಕಿಂತ ಮೇಲೆ ಪ್ರಿಯವನ್ನು ಹೇಳುದು, ಅದಕ್ಕಿಂತ ಮೇಲೆ ಹಿತ, ಅದು ಸತ್ ಪ್ರಾಣಿಗಳಿಗೆ. ಈಗ ಒಬ್ಬ ಒಳ್ಳೆಯವನಿರ್ತಾನೆ, ಒಬ್ಬನು ಕೆಟ್ಟವನಾಗ್ತಾನೆ. ನಾವು ಮಾಡುವ ಕೆಲಸ ಕೆಟ್ಟವನಿಗೆ ಹಿತವಾಗುತ್ತೆ, ಒಳ್ಳೆಯವನಿಗೆ ಅಹಿತವಾಗುತ್ತೆ ಅಂದ್ರೆ ಅದು ಮಾಡಬಾರದು. ಒಳ್ಳೆಯವನಿಗೆ ಹಿತವಾಗುತ್ತೆ, ಕೆಟ್ಟವನಿಗೆ ಅಹಿತವಾಗುತ್ತೆ ಅಂದ್ರೆ ಅದು ಮಾಡಬೇಕು. ಹೀಗೆ ಲೋಕದಲ್ಲಿರುವ ಸಜ್ಜನರಿಗೆ ಹಿತವನ್ನು ಉಂಟು ಮಾಡುವಂತಹದ್ದು ಅಂತ ಹೇಳಿ ಅದು ದಟ್ ಸ್ಟ್ಯಾಂಡ್ ಇವನ್ ಹೈಯರ್ ದ್ಯಾನ್ ದಟ್. ಹೀಗೆ ಆ ಸತ್ಯ ಲಕ್ಷಣ ಯಾವುದಿದೋ ಅದು ನಮ್ಗೆ ಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಬರುವುದಲ್ಲ, ಅದು ಕಷ್ಟ ಸಾಧ್ಯ. ಅಂತಹ ಸಾಧನೆ ಮಾಡಬೇಕಂದರೆ ಭಗವಂತನ ಅನುಗ್ರಹವೂ ಬೇಕು. ಆದ್ದರಿಂದ ಭಗವಂತನನ್ನು ಸತ್ಯ ಅಂತ ಉಪಾಸನೆ ಮಾಡಿದರೆ ಅವನು ಈ ಸತ್ಯ ಲಕ್ಷಣವನ್ನು ನಮಗೆ ಬರುವಂತೆ, ಅದನ್ನು ನಾವು ಅನುಸರಿಸುವಂತೆ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ದಟ್ ವಿಲ್ ಹಿ ವಿಲ್ ಎನೇಬಲ್ ಅಸ್ ಟು ಗೋ ಇನ್ ದ ಪ್ಯಾತ್ ಆಫ್ ದಟ್ ಸತ್ಯ. ಆದ್ದರಿಂದ ಇದು ನಮಗೆ ಒಂದು ಜೀವರಾಶಿಗಳ ಬಗ್ಗೆ ಹೇಳಿದಾಗ ಎರಡು ಸ್ಥಿತಿಗಳು, ಒಂದು ಅಮುಕ್ತ ಸ್ಥಿತಿ, ಇನ್ನೊಂದು ಮುಕ್ತ ಸ್ಥಿತಿ. ಅಮುಕ್ತ ಸ್ಥಿತಿಯಲ್ಲಿ ಸಾಧನೆಗೆ ಇದು ಅನುಕೂಲವಾಗುತ್ತೆ, ಸತ್ಯ ಸಾಧನೆಯಾಗುತ್ತೆ. ಮುಕ್ತ ಸ್ಥಿತಿಯಲ್ಲಂತೂ ಇದು ಅಷ್ಟು ಅಪ್ರಸಕ್ತಿ ಬರುವುದಿಲ್ಲ. ಮುಕ್ತ ಸ್ಥಿತಿಯಲ್ಲಿ ಅವರು ಸತ್ಯ ಭಾಷಣ ಆಟೋಮ್ಯಾಟಿಕ್ ಆಗಿ ಅವರು ಬಂದು ಬಿಡುತ್ತೆ ಭಗವಂತ ಅನುಗ್ರಹದಿಂದ. ಮುಕ್ತ ಸ್ಥಿತಿಯಲ್ಲಿ ಸತ್ಯ ಭಾಷಣ ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಇದನ್ನು ನಾವು ಈ ವಿಧವಾಗಿ ಸಾಧನೆಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಶೌಚಂ ಅಂತ ಹೇಳಿ, ಶೌಚಂ ಅಂತ ಹೇಳಿದರೆ ಅದು ನಿತ್ಯಶುದ್ಧಿ ಅಂತ ಹೇಳ್ತಾರೆ. ನಿತ್ಯಶುದ್ಧಿ ಅಂತ ಹೇಳಿದ್ರೆ ಭಗವಂತನ ವಿಷಯದಲ್ಲಿ ಆ ನಿತ್ಯಶುದ್ಧಿ ಹೇಗೆ ಉಂಟಾಗುತ್ತೆ? ಭಗವಂತನಿಗೆ ಯಾವತ್ತೂ ಅವನು ಶುದ್ಧ ಪವಿತ್ರ ಮಾತ್ರವಲ್ಲ, ಅವನು ಪವಿತ್ರವಾದ ವಸ್ತುಗಳು ಗಂಗಾದಿ ನದಿಗಳಿಗೂ ಸಹಿತ ಪಾವಿತ್ರ್ಯತೆಯನ್ನು ಕೊಡುವವನಾಗಿದ್ದಾನೆ. ಅವನು ಶುದ್ಧನೂ ಆಗಿದ್ದಾನೆ, ಶುದ್ಧಿಯನ್ನು ಕೊಡುವವನೂ ಆಗಿದ್ದಾನೆ. ಆದ್ದರಿಂದ ಅವನಿಗೆ ನಿತ್ಯಶುದ್ಧಿ ಅನ್ನುವುದು ಅವನಿಗೆ ಬರುವುದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಪ್ರಕೃತಿ ಸಂಬಂಧ ಅಭಾವಾತ್ ನಿತ್ಯಂ ಬಾಹ್ಯ ಅಭ್ಯಂತರ ಶುದ್ಧಿತಾ ಹರೇವೇವ ಅಂತೇಳಿ. ಕೇವಲ ಹರಿ ಒಬ್ಬನಿಗೆ, ಹರಿ ಒಬ್ಬನಿಗೆ ಅಂತ ಹೇಳಿದ್ರೆ ಹರಿ ಲಕ್ಷ್ಮಿಯನ್ನು ನಾವು ತಗೋಬೇಕು. ಹರಿಗೆ ಸ್ವತಂತ್ರವಾಗಿರುತ್ತೆ, ಲಕ್ಷ್ಮಿಗೆ ಅಸ್ವತಂತ್ರವಾಗಿರುತ್ತೆ. ಪ್ರಕೃತಿ ಸಂಬಂಧವಿಲ್ಲದಿರುವುದರಿಂದ ಯಾವಾಗಲೂ ಕೂಡ ಹೊರಗೆ ಒಳಗೆ ಶುದ್ಧಿ ಇರುವುದು ಕೇವಲ ಹರಿ ಒಬ್ಬನಿಗೆ ಇದೆ. ನಮಗೆ ಆ ಪ್ರಕೃತಿ ಸಂಬಂಧ ಅನ್ನುವುದು ಅಮುಕ್ತ ಜೀವರಾಶಿಗಳಿಗಿರುತ್ತೆ. ಮುಕ್ತ ಜೀವರಾಶಿಗಳಿಗೆ ಪ್ರಕೃತಿ ಸಂಬಂಧ ಇರುವುದಿಲ್ಲ, ಆದರೆ ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಆಗುತ್ತೆ. ಭಗವಂತನಿಗೆ ಸ್ವತಂತ್ರವಾಗಿ ಇರುತ್ತೆ, ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತಳಾದ್ದರಿಂದ ಅವಳಿಗೆ ನಿತ್ಯವೂ ಪ್ರಕೃತಿ ಸಂಬಂಧ ಭಾವ ಇದೆ. ಮುಕ್ತ ಜೀವರಾಶಿಗಳಿಗೆ ಒಂದು ಕಾಲದಲ್ಲಿ ಪ್ರಕೃತಿ ಸಂಬಂಧ ಇದೆ, ಮುಕ್ತಿಗೆ ಹೋದ ಮೇಲೆ ಪ್ರಕೃತಿ ಸಂಬಂಧ ಇಲ್ಲ. ಆದ್ದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಿತಿಯಾಗಿದೆ. ಮತ್ತೆ ಅಮುಕ್ತರಿಗೆ ತಗೊಂಡಾಗ ಇನ್ನೂ ಪ್ರಕೃತಿ ಸಂಬಂಧ ಇರುವಂತಹ ಅಮುಕ್ತರು ಯಾರಿದ್ದಾರೋ ಅವರ ಗತಿ ಏನಾಗುತ್ತೆ? ಅವರಿಗೆ ಶೌಚ ಅಂದ್ರೆ ಏನರ್ಥ ಅಂತ ಹೇಳಿದರೆ, ಅವರ ಕೇಸ್ನಲ್ಲಿ ಏನು ಅನ್ನೋದು ಹೇಳ್ತಾ ಇದ್ದಾರೆ, ಅನ್ಯತ್ರ ಮೃದ್ಜಲಾಭ್ಯಾಂ ರಾಗರಾಹಿತ್ಯೇನ ಅಂತೇಳಿ. ಅಂದರೆ ಅಮುಕ್ತ ಜೀವರಾಶಿಗಳಿಗೆ ಸಾಧನ ಸಮಯದಲ್ಲಿ ಮೃದ್ಜಲಾಭ್ಯಾಮ್, ಮೃತ್ ಅಂದ್ರೆ ಮಣ್ಣು, ಆ ಕಾಲದಲ್ಲಿ ಮೃತ್ತಿಕಾ ಸ್ನಾನ ಅಂತ ಮಾಡ್ತಾ ಇದ್ರು. ಈಗ ಸೋಪ್ ಹಚ್ಕೊಂಡು ಮಾಡ್ತಾರೆ, ಆ ಸೋಪ್ ಒಂದು ಮಣ್ಣಿಂದ ಬಂದಿದ್ದೆ. ಈ ಕಾರಣದಿಂದ ಆ ನಮ್ಮನ್ನು ಆ ಕ್ಲೆನ್ಸಿಂಗ್ ಏಜೆಂಟ್ ಉಪಯೋಗಿಸಿಕೊಳ್ಳುವುದು, ನೀರನ್ನು ಉಪಯೋಗಿಸಿಕೊಂಡು ನಾವು ಬಾಹ್ಯ ಶುಚಿ ಮಾಡಿಕೊಳ್ಳುತ್ತೀವಿ. ಒಳಗೆ ಅಂತಃಶುಚಿ ಬರಬೇಕಂದರೆ ನಮಗೆ ರಾಗರಾಹಿತ್ಯ, ರಾಗರಾಹಿತ್ಯ ಅಂದರೆ ಅನುರಾಗವೂ ಇರಬಾರದು, ಕ್ರೋಧವೂ ಇರಬಾರದು. ಹೀಗೆ ಕಾಮಕ್ರೋಧಾದಿಗಳನ್ನು ಅರಿಷಡ್ ವರ್ಗವನ್ನು ಬಿಟ್ಟು ಇರುವುದೇ ಅದೇ ಅಂತಃಶುಚಿಗೆ ಕಾರಣವಾಗುತ್ತೆ. ಹೀಗೆ ಬಾಹ್ಯ ಅಭ್ಯಂತರ ಶುಚಿ ಅನ್ನೋದು ನಮಗೆ ಆವಿರ್ಭಾವವಾಗುತ್ತೆ. ಅದನ್ನೇ ನಾವು ಮಂತ್ರ ರೂಪದಲ್ಲಿ ಕೂಡ ಹೇಳ್ತೀವಿ. ಅದು ಮಂತ್ರದಲ್ಲಿ ಹೇಳುವಾಗ ನಾವು ಹೇಳ್ತೀವಿ ಪುಂಡ್ರಿಕಾಕ್ಷ 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 ಅಂತ ಹೇಳಿ ಹೇಳುವಾಗ ಸಬಾಹ್ಯ ಯಸ್ಮರೇ ಪುಂಡರೀಕಾಕ್ಷ ಸಬಾಹ್ಯ ಅಭ್ಯಂತರ ಸ್ಥಿತಿ ಅಂತೇಳಿ, ಯಾರು ಪುಂಡರೀಕಾಕ್ಷ ಸ್ಮರಣೆ ಮಾಡ್ತಾರೋ ಅವರು ಒಳಗೆ ಹೊರಗೆ ಶುದ್ಧರಾಗ್ತಾರೆ ಅಂತೇಳಿ. ಕೇವಲ ಪುಂಡರೀಕಾಕ್ಷ ಸ್ಮರಣೆ ಮಾಡುವುದಲ್ಲ, ಸ್ಮರಣೆ ಮಾಡುವಾಗ ಆ ಭಗವಂತನ ಶೌಚವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ಭಗವಂತನ ಅನುಗ್ರಹದಿಂದ ನಮಗೆ ಹೊರಗೆ ಒಳಗೆ ಶುಚಿ ಆಗಲಿ ಅಂತ ಹೇಳಿ, ಅದರ ರಾಗರಾಹಿತ್ಯದ ಮೂಲಕವಾಗಿ ಭಗವಂತ ನಮಗೆ ಅಂತಃಶುಚಿ ಕೊಡಲಿ ಅಂತ ಹೇಳಿ ನಾವು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು, ಅದನ್ನು ಹೇಳಿದ್ದಾರೆ. ಸೊ ಈ ವಿಧವಾಗಿ ಭಗವಂತ ಶೌಚ ಅಂತ ಅವನನ್ನು ಉಪಾಸನೆ ಮಾಡಿದ್ರೆ ನಮಗೂ ಆ ಶೌಚ ಉಂಟಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ದಯಾ ಅಂತೇಳಿ. ದಯಾ ಅಂತ ಹೇಳಿದರೆ ಭಗವಂತನ ಕೇಸ್ನಲ್ಲಿ ದಯಾ ಏನು, ನಮ್ಮ ಕೇಸ್ನಲ್ಲಿ ದಯಾ ಏನು ಅಂತೇಳಿ. ಇದು ಇಂಟ್ರೆಸ್ಟಿಂಗ್. ಏನಂದ್ರೆ ಸಜ್ಜನೇಶು ಆರ್ತ ಪ್ರಾಣಿಷು ಚಿತ್ತ ದ್ರವತ್ವಂ ಅಂತೇಳಿ. ಅಂದರೆ ಸಜ್ಜನರಲ್ಲಿ ಆರ್ತ ಪ್ರಾಣಿಗಳಲ್ಲಿ ಅವರನ್ನು ನೋಡಿದರೆ ಚಿತ್ತ ದ್ರವಿಸುವುದು, ಅಂದ್ರೆ ಕಂಪ್ಯಾಷನ್, ಯುವರ್ ಹಾರ್ಟ್ ಗೋಸ್ ಫಾರ್ ದೆಮ್ ಅಂತಾರಲ್ವಾ, ಆ ವಿಧವಾಗಿ ಇರುವಂತಹದ್ದು ದಯಾ ಅನುಕಂಪ ಅಂತೇಳಿ. ಈ ದಯಾ ಅನ್ನೋದು ಉಭಯತ್ರ ಸಮಂ ಅಂತೇಳಿ, ಅಂದ್ರೆ ಭಗವಂತನ ಕೇಸ್ನಲ್ಲಿ ಅದೇ ಡೆಫಿನೇಷನ್, ನಮ್ಮ ಕೇಸ್ನಲ್ಲಿ ಅದೇ ಡೆಫಿನೇಷನ್. ಆದರೆ ವ್ಯತ್ಯಾಸವಿದೆ. ಎಲ್ಲೆಲ್ಲಿ ಉಭಯತ್ರ ಸಮಂ ಅಂತ ಹೇಳ್ತಾರೋ, ಒಂದು ನಮಗೆ ಸಜ್ಜನರನ್ನು ನೋಡಿದಾಗ, ಅವರ ಕಷ್ಟ ನೋಡಿದಾಗ ನಮಗೆ ಹೃದಯ ದ್ರವಿಸುತ್ತೆ, ಆದ್ರೆ ಅವರಿಗೆ ಸಹಾಯ ಮಾಡ್ಬೇಕನ್ನತ್ತೆ. ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡ್ತೀವಿ. ಮಾಡುವಾಗ ನಮಗೆ ಸ್ವಾತಂತ್ರ್ಯವಿಲ್ಲ. ಒಂದು ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅನ್ನೋದು ಎಲ್ಲ ಸ್ಥಿತಿಯಲ್ಲಿ ತಗೊಳ್ಳಿ. ಭಗವಂತನಿಗೆ ಸ್ವಾತಂತ್ರ್ಯ ಇದೆ, ನಮಗೆ ಸ್ವಾತಂತ್ರ್ಯವಿಲ್ಲ. ಅದು ಎಲ್ಲ ಕೇಸ್ನಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೆ ಅದರ ಜೊತೆಯಲ್ಲಿ ಇನ್ನೇನಂತ ಹೇಳಿದ್ರೆ, ನಾವು ಅವರನ್ನು ನೋಡಿ ಅವ್ರಿಗೆ ಸಹಾಯ ಮಾಡ, ಅವರಿಗೆ ಕರ್ಮದ ಅಕೌಂಟ್ ಹೇಗಿದೆ ಅದು ನಮಗೆ ಗೊತ್ತಿಲ್ಲ. ಸಜ್ಜನರಿದ್ದಾರೆ, ಅವ್ರಿಗೆ ಒಳ್ಳೇದು ಮಾಡಬೇಕು ಪ್ರಯತ್ನ ಮಾಡ್ತೀವಿ. ಭಗವಂತ ಅವನು ಸತ್ಯ ಸಂಕಲ್ಪ, ಸಜ್ಜನರಿಗೆಲ್ಲ ಒಳ್ಳೇದೇ ಆಗ್ಬೇಕಂದ್ರೆ ಅವ್ರಿಗೆ ಕಷ್ಟನೇ ಬರಬಾರ್ದ್ರೆ ಹಾಗೆ ಆಗುತ್ತೆ. ಆದ್ರೆ ಭಗವಂತ ಹಾಗೆ ಮಾಡ್ತಾ ಇಲ್ಲ. ಸಜ್ಜನರಿಗೂ ಕಷ್ಟ ಬರುತ್ತೆ, ಭಗವಂತ ಕಷ್ಟ ಕೊಡ್ತಾನೆ. ಮತ್ತದು ಹೇಗೆ ಅಂತ ಹೇಳಿದರೆ, ಭಗವಂತ ಅದು ಎಲ್ಲವೂ ಕೂಡ ರೂಲ್ಸ್ ಪ್ರಕಾರ, ಅಂದ್ರೆ ಭಗವಂತ ಯಾವ್ದವನು ಸತ್ಯ ಸಂಕಲ್ಪನ ಆದರೂ ಕೂಡ ಯಾರು ಯಾರು ಅವರವರು ಮಾಡಿದ ಕರ್ಮಗಳಿಗೆ ಭಾಗಿಗಳಾಗೇ ಆಗಿದ್ದಾರೆ. ಅದು ನಿಯಮ, ಆ ನಿಯಮವನ್ನು ಉಲ್ಲಂಘನ ಮಾಡೋದಿಲ್ಲ ಭಗವಂತ. ಆದ್ದರಿಂದ ನಾವು ಮಾಡಿದ ಕರ್ಮಗಳಿಗೆ ಫಲವನ್ನು ಕೊಡ್ತಾನೆ. ಆದ್ರೆ ಮತ್ತೆ ಸಜ್ಜನರಿಗೆ ಅವರಿಗೆ ಒಂದು ಉಪಮದ್ದ ಮಾಡ್ತಾನೆ, ಎರಡನೇದಾಗಿ ಆ ಸಹನ ಶಕ್ತಿಯು ಕೊಡ್ತಾನೆ. ಸೊ ಅವರಿಗೆ ಆ ಕಷ್ಟಗಳು ಬಂದಾಗ ಸಹಿಸುವ ಶಕ್ತಿ ಇಲ್ಲ, ಎಷ್ಟೋ ಕಷ್ಟ ಬರಬೇಕು ಆ ಸಜ್ಜನರಿಗೆ, ಆದರೆ ಅದನ್ನು ಕಮ್ಮಿ ಮಾಡಿ ಕೊಡುವುದು. ಹೀಗೆ ಆ ಸಜ್ಜನರಿಗೆ ಏನು ಸಹಾಯ ಮಾಡಲಿಕ್ಕಾಗತ್ತೋ ಆ ಭಗವಂತ ಅಷ್ಟು ಮಾಡೇ ಮಾಡ್ತಾನೆ. ಆದ್ದರಿಂದ ಇಬ್ಬರಲ್ಲಿ ಕೂಡ ಆ ದಯಾಗುಣ ಅನ್ನೋದು ಅರ್ಥ ಒಂದೇ ಆದರೂ ಅದರ ಇಂಟರ್ಪ್ರಿಟೇಷನ್ ಬೇರೆಯಾಗಿದೆ. ಆ ಭಗವಂತನಲ್ಲಿ ಆ ದಯಾಗುಣವನ್ನು ನಾವು ಉಪಾಸನೆ ಮಾಡಿದ್ರೆ ನಮ್ಮಲ್ಲಿ ಕೂಡ ಆ ದಯಾಗುಣ ಹೆಚ್ಚಾಗಿ ನಮ್ಮ ಸಾಧನೆಗೆ ಅನುಗುಣವಾಗಿ ಅನುಕೂಲವಾಗಿ ಆಗತ್ತೆ ಅನ್ನುವುದು ಅದು. ಅದಾದ ಮೇಲೆ ದಾನಂ ಅಂತ ಹೇಳ್ತಾರೆ. ದಾನಂ ಅಂತ ಹೇಳಿದ್ರೆ ಅಲ್ಲಿ ಏನು ದಾನಂ ಅಂತ ಹೇಳಿದ್ರೆ, ಭಗವಂತನಿಗೆ ಭಗವಂತ ಬಂದು ಯಾರಿಗೆಲ್ಲರಿಗೂ ದಾನ ಕೊಡ್ತಾ ಇರ್ತಾನ ದೇವರು? ಕೊಡೋದಿಲ್ಲ. ಅದೇ ಭಗವಂತನಿಗೆ ಮತ್ತೆ ದಾನ ಅಂದ್ರೆ ಏನು ಅಂತ ಹೇಳಿದ್ರೆ, ಭಕ್ತ ಅಭಕ್ತ ಮಧ್ಯಮೇಶು ಸುಖ ದುಃಖ ಮಿಶ್ರ ಫಲ ವಿತರಣ. ಭಗವಂತ ಮಾಡುವ ದಾನ ಏನಪ್ಪಾ ಅಂತ ಹೇಳಿದರೆ, ಭಕ್ತರಿಗೆ ಸುಖವನ್ನು ಕೊಡ್ತಾನೆ, ಅಭಕ್ತರಿಗೆ ದುಃಖವನ್ನು ಕೊಡ್ತಾನೆ, ಮಧ್ಯಮರಿಗೆ ಮಿಶ್ರ ಫಲವನ್ನು ಕೊಡ್ತಾನೆ ಅಂತೇಳಿ. ಅಲ್ಲಿ ನಮಗೆ ಸ್ವಲ್ಪ ಗೊಂದಲ ಉಂಟಾಗತ್ತೆ. ಏನಪ್ಪ ದೇವರಿಗೆ ಭಕ್ತರಿಗೆ ಸುಖ ಕೊಡ್ತಾನೆ ಅಂದ್ರೆ ಭಕ್ತರಿಗೆ ದುಃಖ ಬರುತ್ತೆ, ಅಭಕ್ತರಿಗೆ ಸುಖ ಬರುವ ಸಂದರ್ಭಗಳಿವೆ, ಮಧ್ಯಮರಿಗೆ ಮಿಶ್ರ ಫಲ ಕೊಡ್ತಾನೆ ಅಂತ ಹೇಳಿದ್ರೆ ಅದು ಸರಿ ಅರ್ಥ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ಭಕ್ತ ಭಕ್ತ ಮಧ್ಯಮರಲ್ಲಿ ಸುಖ ದುಃಖಗಳು ಸ್ವಲ್ಪ ಅಸ್ತವ್ಯಸ್ತವಾದಂತೆ ಇದಲ್ಲವಾ ಅಂತ ನಮ್ಗೆ ಸಂಶಯ ಬರುತ್ತೆ. ಆದ್ರೆ ನಾವು ಅದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಪೂರ್ತಿ ಭಕ್ತರು ಅಲ್ಲ, ಪೂರ್ತಿ ಅಭಕ್ತರು ಅಲ್ಲ. ನಾವು ನೋಡುವಂತಹ ಜನರು ಅವರೆಲ್ಲರೂ ಕೂಡ ಮಧ್ಯಮರೇ. ಆದ್ದರಿಂದ ಸುಖ ದುಃಖಗಳ ಮಿಶ್ರ ಫಲ ಅನ್ನೋದಲ್ಲಿ ಆಗತ್ತೆ. ಕೆಲವು ಭಕ್ತರಿಗೆ ದುಃಖ, ಕೆಲವು ಅಭಕ್ತರಿಗೆ ಸುಖ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ, ಆ ಭಕ್ತರು ಒಂದು ಕಾಲದಲ್ಲಿ ಅಭಕ್ತರಾಗಿದ್ದರೂ ಆ ಮಾಡಿದ ಕರ್ಮಗಳಿಗೆ ಈ ಫಲ ಅಂದ್ರೆ ಆ ಟೈಮಿಂಗ್ ಡಿಫರೆನ್ಸ್ ಇದೆ. ಬಟ್ ಅದಕ್ಕೆ ಭಕ್ತಿ ಕಾರ್ಯಕ್ಕೆ ಅಂದ್ರೆ ಕಾರ್ಯಗಳಿಗೆ ಭಕ್ತಿಗೆ ಸುಖವೇ. ಭಕ್ತರಿಗೆ ಸುಖ ಅಂದ್ರೆ ಅವರು ಮಾಡುವ ಭಕ್ತಿಗೆ ಸುಖವೇ ಬರುತ್ತೆ. ಅಭಕ್ತರಿಗೆ ದುಃಖ ಅಂದ್ರೆ ಅವರು ಮಾಡುವ ಅಭಕ್ತಿಗೆ ದುಃಖವೇ ಬರುತ್ತೆ. ಆ ಟೈಮಿಂಗ್ ಬೇರೆ. ಅಂದ್ರೆ ಭಕ್ತರಿಗೆ ಇವತ್ತು ದುಃಖ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರು ಮಾಡಿದ ಮುಂದೆ ಮಾಡಿದ ಅಭಕ್ತಿಗೆ ಈಗ ದುಃಖ ಬರ್ತಾ ಇದೆ. ಅವರು ಈಗ ಮಾಡುವ ಭಕ್ತಿಗೆ ಮುಂದೆ ಅವರಿಗೆ ಸುಖವೇ ಬರುತ್ತೆ. ಆದ್ದರಿಂದ ಭಕ್ತಿಗೆ ಸುಖವೇ ಇದೆ, ಅಭಕ್ತಿಗೆ ದುಃಖ ಅನ್ನೋದಿದೆ. ಸೊ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊಂದಲ ಆಗೋದಿಲ್ಲ. ಸೊ ಆದ್ದರಿಂದ ಭಗವಂತ ಹೀಗೆ ಮಾಡುವುದನ್ನು ದಾನ ಅಂತ ಕರೀತಾರೆ. ಅನ್ಯತ್ರ ಧರ್ಮಾರ್ಥ ಪಾತ್ರೆ ವಿತ್ತ ವಿಶ್ರಾಣ ನಮ್ಮಂತೀರ. ಅಂದ್ರೆ ಏನಂತ ಹೇಳಿದ್ರೆ, ಧರ್ಮಾರ್ಥಂ ಪಾತ್ರೆ, ಧರ್ಮವನ್ನಾಗಲಿ ನಾವೇನು ಮಾಡಿಗೆ ಬೇರೆ ಅಂದ್ರೆ ಅನ್ಯತ್ರ ಅಂತ ಹೇಳಿ ಜೀವ ನಮ್ಮ ಕೇಸ್ ಅಲ್ಲಿ ದಾನ ಅಂದ್ರೆ ಏನು? ದಾನ ಅಂದ್ರೆ ಧರ್ಮ ಬುದ್ಧಿಯಿಂದ ಸಂಪತ್ತು ಮುಂತಾದ, ಇಟ್ ಕೆನ್ ಬಿ ಕ್ಯಾಶ್ ಕೈಂಡ್ ಆರ್ ಹೆಲ್ಪ್ ಮಾಡ್ಬೋದು, ಫಿಸಿಕಲ್ ಹೆಲ್ಪ್ ಏನೇ ಆಗಲಿ, ಯಾವುದನ್ನ ನಾವು ಕೊಡುವುದೊಂದು ಪಾತ್ರೆ. ಪಾತ್ರೆಯಲ್ಲಿ ಅಂದ್ರೆ ಯಾರಿಗೆ ಯಾವುದು ಯೋಗ್ಯವಿದೋ ಅವರಿಗೆ, ಮುಖ್ಯವಾಗಿ ವಿತ್ತ ವಿತರಣ. ಸೊ ಮೇನ್ಲಿ ಕ್ಯಾಶ್ ಆರ್ ಕೈಂಡ್, ಧನ ರೀತಿಯಲ್ಲಿ ವಿತ್ತ ವಿಶ್ರಾಣನಮ್ಮಂತೇಳಿ ವಿತ್ತವನ್ನು ಸಂಪತ್ತನ್ನು ಇನ್ನೊಬ್ಬರಿಗೆ ಕೊಡುವುದು, ಅದನ್ನು ಸತ್ಪಾತ್ರೆಯನ್ನು ನೋಡಿಕೊಡುವುದು, ಅದನ್ನು ದಾನ ಅಂತ ಕರೀತಾರೆ. ಸೊ ಈ ದಾನದ ಬುದ್ಧಿ, ದಾನದ ಶಕ್ತಿ ನಮಗೆ ಬರಬೇಕಂತ ಹೇಳಿದರೆ, ದಾನದ ಬುದ್ಧಿಯು ಬರಬೇಕು, ದಾನದ ಶಕ್ತಿಯು ಬರಬೇಕು, ಈ ಎರಡೂ ಬರಬೇಕು ಅಂತ ಹೇಳಿದರೆ ಭಗವಂತ ದಾನ ಅಂದ್ರೆ ಈ ಕರ್ಮ ದಾನವನ್ನು ಭಗವಂತ ಹೇಗೆ ಮಾಡ್ತಾನೆ ಅನ್ನುವ ವಿಷಯವನ್ನು ನಾವು ಸರಿಯಾಗಿ ಉಪಾಸನ ಮಾಡಿ ತಿಳ್ಕೊಂಡಿದ್ದರೆ ನಮಗೂ ಆ ದಾನ ಬುದ್ಧಿ, ದಾನ ಯೋಗ್ಯತೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ದಾನಂ ತ್ಯಾಗ ಅಂತೇಳಿ, ತ್ಯಾಗ ಅಂತ ಹೇಳಿದ್ರೆ ಭಗವಂತನ ಕೇಸ್ನಲ್ಲಿ ತ್ಯಾಗ ಅಸ್ವಕೀಯೇ ಸ್ವಕೀಯತ ಬುದ್ಧಿ ಅಪರ ಪರ್ಯಾಯ ಮಿಥ್ಯಾಭಿಮಾನ ಉದ್ಧತ ಅನ್ಯತ್ರ ಸನ್ಯಾಸ ಅಂತೇಳಿ. ಭಗವಂತನಿಗೆ ತ್ಯಾಗ ಅಂತ ಹೇಳಿದ್ರೆ ಅವನ್ ತ್ಯಾಗ ಅವನಿಗೆ ತ್ಯಾಗ ಸನ್ಯಾಸ ಅವನಿಗೆ ನಮಗೆ ತ್ಯಾಗ ಅಂದ್ರೆ ಸನ್ಯಾಸ, ಸನ್ಯಾಸ ಅಂದ್ರೆ ಫಲ ಸನ್ಯಾಸ, ನಮಗೆ ಫಲದ ಮೇಲೆ ಆಸಕ್ತಿಯನ್ನು ಬಿಡುವುದೇ ತ್ಯಾಗ ನಮ್ಮ ಕೇಸ್ನಲ್ಲಿ. ಭಗವಂತನಿಗೆ ಅದು ಅಪ್ಲೈ ಆಗುವುದಿಲ್ಲ, ಅವನಿಗೇನು ಫಲದ ಆಸಕ್ತಿ ಬಿಡುವುದು ಅನ್ನೋದು ಭಗವಂತನಿಗೆ ಅಪ್ಲೈ ಆಗುವುದಿಲ್ಲ. ಅವನಿಗೆ ಏನು ತ್ಯಾಗ ಅಂತ ಹೇಳಿದರೆ ಅವನು ಅವನಿಗೆ ಮಿಥ್ಯಾಭಿಮಾನವನ್ನು ಬಿಟ್ಟಿರ್ತಾನೆ. ಮಿಥ್ಯಾಭಿಮಾನ ಇಲ್ಲ, ಮಿಥ್ಯಾಭಿಮಾನ ಅಂದ್ರೆ ಏನು, ತನ್ನವರಾದ ಅಂದ್ರೆ ತನ್ನ ಭಕ್ತರಿದ್ದಾರೆ, ತನ್ನ ಭಕ್ತರಾದವರನ್ನು ಅವನು ಅಭಕ್ತರಾಗಿ ನೋಡುವುದಾಗಲಿ, ಇಲ್ಲ ಅಭಕ್ತರನ್ನು ಭಕ್ತರಾಗಿ ನೋಡುವುದಾಗಲಿ, ಇಂಥ ಮಿಥ್ಯಾ ಜ್ಞಾನ ಭಗವಂತನಿಗಿಲ್ಲ. ಸರಿಯಾಗಿ ಯಾರನ್ನು ಹೇಗೆ ನೋಡಬೇಕೋ ಅವರನ್ನು ಹಾಗೇ ನೋಡ್ತಾನೆ ಯಾವಾಗಲೂ ಸದಾ ಸರ್ವದ. ಒಂದು ಸಾರಿ ಕೂಡ ಎಲ್ಲಿ ತಪ್ಪಾಗಿ ನೋಡುವುದು ಅನ್ನೋದು ಭಗವಂತನಿಗೆ ಇಲ್ಲ. ಅಂದ್ರೆ ಮಿಥ್ಯಾ ಅಭಿಮಾನ ಅನ್ನುವುದು ಯಾವತ್ತೂ ಭಗವಂತನಿಗಿಲ್ಲ. ಮಿಥ್ಯಾಭಿಮಾನ ಅಂತ ಹೇಳಿದ್ರೆ ತನ್ನ ಭಕ್ತರಿಗೆಯನ್ನು ಅಭಕ್ತರಾಗಿ ನೋಡುವುದು, ಇಲ್ಲ ಅಭಕ್ತರನ್ನು ಭಕ್ತರಾಗಿ ನೋಡುವುದು. ಸೊ ಇದನ್ನೇ ನಾವು ಪಾಶ್ಚಾತ್ಯ ಕೂಡ ಇಲ್ಲ ಅಂತ ಹೇಳ್ತೀವಿ, ಅದು ಕೂಡ ಇದರ ಒಂದು ಭಾಗ. ಭಗವಂತನಿಗೆ ಯಾವತ್ತು ಕೂಡ ಪಾಶ್ಚಾತ್ಯ ಇಲ್ಲ ಅಂತ, ಪಾಶ್ಚಾತ್ಯ ಇಲ್ಲ ಅಂತ ಹೇಳಿದಾಗ ನಾವು ದೇವತೆಗಳಿಗೆಲ್ಲ ಸಹಾಯ ಮಾಡ್ತಾನೆ, ರಾಕ್ಷಸರಿಗೆಲ್ಲ ತೊಂದರೆ ಕೊಡ್ತಾನೆ, ಪಾಶ್ಚಾತ್ಯ ಇದಲ್ಲವಾ ದೇವರಿಗೆ ಅಂತೇಳಿ ಹೇಳಿದಾಗ ಇಲ್ಲ, ಅಲ್ಲಿ ತನ್ನ ಭಕ್ತರಾದಂತಹ ದೇವತೆಗಳನ್ನು ಭಕ್ತರಂತಲೇ ನೋಡ್ತಾನೆ, ಅಭಕ್ತರಾದ ರಾಕ್ಷಸನ ಅಭಕ್ತರಂತೆ ನೋಡ್ತಾನೆ. ಆದ್ದರಿಂದ ಅದಕ್ಕೆ ತಕ್ಕಂತೆ ಅವನು ಮಾಡ್ತಾನೆ, ಆದ್ದರಿಂದ ಮಿಥ್ಯಾಭಿಮಾನವಿಲ್ಲ ಅವನಿಗೆ. ಅಂದ್ರೆ ಅವರ ಪರ್ಸನ್ ನೋಡಿ ಮಾಡೋದಿಲ್ಲ, ಅವರ ಆಕ್ಷನ್ ನೋಡಿ ಮಾಡ್ತಾನೆ. ಸೊ ಮಿಥ್ಯಾಭಿಮಾನ ಯಾವಾಗ ನೋ ಮ್ಯಾಟರ್ ಸಂಬಡಿ ಡಸ್ ಸಮಥಿಂಗ್ ರಾಂಗ್, ಅವನ ಮೇಲೆ ಒಂದು ಅಭಿಮಾನ ಇದ್ದರೆ ಅವನನ್ನು ಹಾಗೆ ನೋಡುವುದು, ಅದು ಮಿಥ್ಯಾಭಿಮಾನ ಆಗುತ್ತೆ. ಆದ್ದರಿಂದ ನಮಗೆ ಆ ಭಗವಂತನಲ್ಲಿರುವ ಈ ತ್ಯಾಗ ಬುದ್ಧಿಯನ್ನು ಸರಿಯಾಗಿ ಅನುಸಂಧಾನ ಮಾಡಿಕೊಂಡು ಉಪಾಸನೆ ಮಾಡಿದರೆ ನಮ್ಮಲ್ಲಿ ಕೂಡ ಈ ಫಲಸನ್ಯಾಸ ರೂಪ ತ್ಯಾಗ ಬುದ್ಧಿ ನಮಗೂ ಬಂದು ಸೇರುತ್ತೆ ಅಂತೇಳಿ ಅದು ಹೇಳ್ತಾ ಇದ್ದಾರೆ. ಇದು ಇದು ಸನ್ಯಾಸ ತ್ಯಾಗದ ವಿಷಯ ಆಗಿದೆ. ಸೊ ಸತ್ಯಂ ಶೌಚಂ ದಯಾ ದಾನಂ ತ್ಯಾಗ ಸಂತೋಷ ಆರ್ಜವಂ ಅಂತೇಳಿ. ಸಂತೋಷ ಭಗವಂತನ ಕೇಸ್ನಲ್ಲಿ ಸಂತೋಷ ಅಂದ್ರೆ, ನಮ್ಮ ಕೇಸ್ನಲ್ಲಿ ಸಂತೋಷ ಅಂದ್ರೆ, ಸಂತೋಷ ಅಂದ್ರೆ ಸ್ವರೂಪ ಆನಂದ ತಾನೇನ ಅನ್ಯತ್ರ ಅಲಂಬುದ್ಧಿ ಅಂತೇಳಿ. ಅನ್ಯತ್ರ ಯದೃಚ್ಛಯ ಪ್ರಾಪ್ತ ಭೋಗೇಶು ಅಲಂ ಪ್ರತ್ಯಯ ಅಂತೇಳಿ. ಈ ಇಬ್ಬರಿ ಕೇಸ್ನಲ್ಲಿ ಅಲಂ ಪ್ರತ್ಯಯ, ಅಲಂ ಅಂದ್ರೆ ಇಷ್ಟೇ, ದಿಸ್ ಇಸ್ ವಾಟ್ ಅಲ್ಟಿಮೇಟ್ ಆಗಿ ಅಷ್ಟೇ ಬೇಕು ಅಂತ. ಏನು ಅಲಂ ಅಂದ್ರೆ ಸಂತೋಷ ಸ್ವರೂಪ ಆನಂದ ಪಾನೇನ ಅನ್ಯತ್ರ ಅಲಂಬುದ್ಧಿ. ಭಗವಂತನ ನಾವು ಅವನು ನೈವೇದ್ಯ ಮಾಡ್ತೀವಿ, ಅವನು ನೈವೇದ್ಯ ಏನ್ರಿ ನಾನು ಸ್ವಾಕ್ಷರಸರ, ನಾವು ಹರಿಕಥಾನುಸಾರದಲ್ಲಿ ಮತ್ತು ಅವನು ಏನು ಮಾಡ್ತಾನೆ, ಸ್ವಾಕ್ಷರಸಗಳನ್ನು ಸ್ವೀಕಾರ ಮಾಡ್ತಾನೆ. ಅವನಿಗೆ ಸ್ಥೂಲ ರಸಗಳು ಬೇಕಾಗಿಲ್ಲ ರೀ, ಅದಕ್ಕೆ ಅವತಾರಗಳು ಮಾಡಿದಾಗ ಸ್ಥೂಲ ರಸಗಳನ್ನು ಸ್ವೀಕಾರ ಮಾಡಿದ್ದು ಕಾಣಿಸ್ತಲ್ಲವ ಅಂತ. ಕೃಷ್ಣನಾಗಿದ್ದಾಗ ಬೆಣ್ಣೆತಿಂದ ಬೇಕಾದಷ್ಟು ಕಡೆ ಸ್ಥೂಲ ರಸ. ಸೊ ಅವನು ಕೇವಲ ಸ್ವಾಕ್ಷರಸಗಳನ್ನೇ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ, ಮತ್ತೆ ಅವನು ಬೇಕಾದಷ್ಟು ಕಡೆ ಊಟ ಮಾಡಿದ್ದು, ಆಹಾರ ಸ್ವೀಕಾರ ಮಾಡಿದ್ದು, ಬೆಣ್ಣೆ ತಿಂದು ಇವೆಲ್ಲ ಬರುತ್ತೆ. ಸೊ ಇಲ್ಲಿ ಆಕ್ಚುಲಿ ಡೆಫಿನೇಷನ್ ತಗೊಂಡು ಆಮೇಲೆ ಪೂರ್ವಪಕ್ಷ ಡೌಟ್ಸ್ ನೋಡೋಣ. ಇಲ್ಲಿ ಸಂತೋಷ ಅಂತ ಹೇಳಿದ್ರೆ ಸ್ವರೂಪ ಆನಂದ ಪಾನ, ಅಂದ್ರೆ ಸ್ವರೂಪ ಆನಂದ ಪಾನ ಅಂದ್ರೆ ಸ್ವಾಕ್ಷರಸಗಳನ್ನು ಸ್ವೀಕಾರ ಮಾಡೋದು. ಸ್ವರೂಪ ಆನಂದ ಅಂದ್ರೆ ತನ್ನ ಆನಂದವನ್ನು ತಾನೇ ಕುಡಿತಾನೆ, ಪಾನ ಅಂದ್ರೆ ಕುಡಿಯುವುದು, ತನ್ನ ಸ್ವರೂಪಭೂತ ಆನಂದವನ್ನು ತಾನು ಕುಡಿಯುವುದರ ಮೂಲಕವಾಗಿ ಬೇರೆ ಯಾವುದು ಬೇಕಾಗಿಲ್ಲ. ಅನ್ಯತ್ರ ಅಲಂಬುದ್ಧಿ, ತನ್ನ ಆನಂದನನ್ನು ತಾನೇ ಕುಡಿತಾನೆ, ಅದನ್ನೇ ಸ್ವಾಕ್ಷರತ ಪಾನ ಅಂತೀವಿ. ಅದು ಬಿಟ್ಟು ಬೇರೆ ಯಾವುದರಲ್ಲಿ ಕೂಡ ಅವನಿಗೆ ಆಸಕ್ತಿ ಇಲ್ಲ. ಅಲಂಬುದ್ಧಿ, ಅಲಂಬುದ್ಧಿ ಬೇರೆ ಯಾವುದು ಬೇಡ ಅವನಿಗೆ ಅಂತ ಹೇಳಿದಾಗ ನಾವು ಈ ಪ್ರಶ್ನೆ ಮುಂತೆ ಹೇಳಿದ ಪ್ರಶ್ನೆಗಳೆಲ್ಲ ಬರುತ್ತೆ. ಕೃಷ್ಣ ಮಾಡಿದ್ರೆ ಇದೆಲ್ಲ ಮಾಡಿದ್ದಾನಲ್ವಾ ಅಂತೇಳಿ, ಮಾಡಿದ್ದ ಅಂತ ಹೇಳಿದರೆ ಅದು ಯಾವುದು ಭಗವಂತ ಹಸುವೆಯಾಗಿ ಅದರ ಮೇಲೆ ಒಂದು ಆಸೆ, ಆ ಬೆಣ್ಣೆ ತಿನ್ನಬೇಕಂತ ಆಸೆ ಬಂತು ಆದ್ದರಿಂದ ಬೆಣ್ಣೆ ತಿಂದ ಅಂತ ಅಲ್ಲವೇ ಅಲ್ಲ. ಯಾವತ್ತೂ ಅವನಿಗೆ ಯಾವುದರ ಮೇಲೆಯೂ ಆಸೆ ಇಲ್ಲ, ಆಸಕ್ತಿಯನ್ನ ಮಾಡಿಲ್ಲ. ತಾನು ಬೇರೆಯವರಿಗೆ ಕೊಟ್ಟ ರೂಲ್ಸ್ ಯಾವುದು, ಆ ರೂಲ್ಸ್ ತಾನು ಫಾಲೋ ಮಾಡಿದ್ರೆ ಅವತಾರಗಳು ಮಾಡಿದಾಗ ಅವತಾರಾನುಗುಣವಾಗಿ ವರ್ತಿಸಬೇಕು ಅಂತ ದೇವತೆಗಳಿಗೆ ನಿರ್ದೇಶ ಮಾಡಿದ, ತಾನು ಅದನ್ನೇ ಪಾಲನೆ ಮಾಡ್ತಾನೆ. ಅಫ್ಕೋರ್ಸ್ ಇಟ್ ಡಸ್ ನಾಟ್ ಓಬೇ ದ ರೂಲ್ಸ್ ದ ಟೀನೇಜ್, ಬಟ್ ಹಿ ಡಸ್. ಅದು ಅವನ ಸ್ವಭಾವ. ಇನ್ನೊಂದು ಹೇಳಿದ್ರೆ ತಾನು ಯಾವ ರೂಲ್ಸ್ ಮಾಡಿದ್ರೆ ಅದನ್ನು ಒಬೇ ಮಾಡ್ತಾನೆ. ಅಂದ್ರೆ ಅವನು ಅವೆಲ್ಲವೂ ಸ್ವೀಕಾರ ಮಾಡಿದರೂ ಅದು ಯಾವುದರ ಮೇಲೂ ಅವನಿಗೆ ಆಸಕ್ತಿಗಿಲ್ಲ. ಅದನ್ನು ಮಿಕ್ಕವರು ಅಂದ್ರೆ ನಾವು ಬೆಣ್ಣೆ ತಿಂದ್ರೆ ಅದು ನಮ್ಮ ಬಾಡಿನಲ್ಲಿ ಹೋಗಿ ಅದು ಸ್ಪ್ರೆಡ್ ಆಗಿ ನಮ್ಗೆ ಅದು ಪೋಷಣೆ ಕೊಡುತ್ತೆ. ಆ ಪ್ರಸಕ್ತಿ ಇಲ್ಲದೆ ಅವನ ಪ್ರಾಕೃತ ದೇಹವೇ ಇಲ್ಲ. ಬೆಣ್ಣೆ ತಿಂದ ಅಂದ್ರೆ ಪ್ರಾಕೃತ ದೇಹವೇ ಇಲ್ಲದ ಅವನಿಗೆ. ಆ ಬೆಣ್ಣೆ ತಿಂದು ಅದು ಜೀರ್ಣ ಆಗುವುದು ಇದೆಲ್ಲ ಇಲ್ಲಿ. ಅದಕ್ಕೆ ಭಗವಂತನಿಗೆ ಯಾವತ್ತೂ ಅಜೀರ್ಣ ಅಜೀರ್ಣ ಎಂಬ ಪ್ರಸಕ್ತಿಯೇ ಇಲ್ಲ. ಯಾಕಂದ್ರೆ ಪ್ರಾಕೃತ ದೇಹವೇ ಇಲ್ಲ ಅವನು, ಪ್ರಕೃತಿ ಸಂಬಂಧವಾದ ದೇಹವೇ ಇಲ್ಲ ಅವನು. ಈ ಎಲ್ಲ ತಿಂದ ಅತ್ತಿಂದ ಅತ್ತಿಂದ ಆಹಾರ ಮಾಡಿದ ಅಂತ ಹೇಳಿದರೆ ಅದರ ಒಂದು ಮುಖ ನೋಡಬೇಕು ಅಂತ ಹೇಳಿದರೆ ದುರ್ವಾಸ ಎಲ್ಲ 10,000 ಶಿಷ್ಯನ ಜೊತೆಗೆ ಬಂದಾಗ ಭಗವಂತ ಆ ಉಳಿದ ಒಂದು ಅಗಳನ್ನು ತಿಂದು ಹಾಗೆ ಆ ಸಮಸ್ತ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ತೃಪ್ತಿ ಬರುವಂತೆ ಮಾಡಿದ. ಅದು ಅವಂತಹ ಅವನ ಮಹಿಮೆ. ಅಂದ್ರೆ ಏನಾಯ್ತು, ಅವನ್ ನಿಜವಾಗಿ ಅದು ಆಹಾರ ಬೇಕಾಗಿದೆ ಅವನಿಗೆ, ಅದರಿಂದ ಪೋಷಣೆ ಆಗುತ್ತಂತೆ ಯಾವತ್ತೂ ಇಲ್ಲವೇ ಇಲ್ಲ ಅವನಿಗೆ. ಆದ್ದರಿಂದ ಅವನು ಕೇವಲ ಸ್ವಾಕ್ಷರತ ಸ್ವೀಕಾರ ಮಾತ್ರ ಮಾಡುವವನು ಅಂತ ಹೇಳಿ ಅದೇ ಅವನ ಸಂತೋಷ. ಅವನ ಕೇಸ್ನಲ್ಲಿ ಸಂತೋಷ ಅನ್ನುವ ಅರ್ಥ. ಬೇರೆಯವರಿಗೆ ನಮ್ಗೆ ಸಂತೋಷ ಅಂತ ಹೇಳಿದರೆ ಯದುಚ್ಛೆಯ ಪ್ರಾಪ್ತ ಭೋಗೇಶು ಅಲಂ, ನಮಗೆ ಭಗವದಿಚ್ಛೆಯಿಂದ ಭಗವಂತ ಯಾವುದು ಬಯಸಿದ್ದಾನೋ ಅದು ನಮಗೆ ಸಿಗತ್ತೆ. ಅದರಿಂದ ದೇವರು ಕೊಟ್ಟಿದ್ದಾನೆ ಇದು ಪ್ರಾಪ್ತ ಭೋಗ, ಇದು ನನಗೆ ಪ್ರಾಪ್ತವಾದ ಭೋಗ. ಇಷ್ಟೇ ನನಗೆ ಪ್ರಾಪ್ತಿ ಇದೆ, ಇದು ಸಾಕು ನನಗೆ. ರಾಯರ ಜೀವನದಲ್ಲಿ ನೋಡ್ತೀವಿ ರಾಯರಿಗೆ ಏನು ಇಲ್ಲ ಅಂತ ಹೇಳಿ ದೇವರು ಇಷ್ಟೇ ಕೊಟ್ಟ, ಇದೇ ನನ್ನ ಸಂತೋಷ. ಸಂತೋಷ ಹೇ ಅಂದ್ರೆ ಏನು ಅಂತ ರಾಯರು ತೋರಿಸಿಕೊಟ್ಟಿದ್ದಾರೆ. ಇಂತಹ ಸಂತೋಷ ಬುದ್ಧಿ ಬರಬೇಕಂತ ಹೇಳಿದ್ರೆ ಭಗವಂತ ಸಂತೋಷ ಅಂತ ರಾಯರು ಅಷ್ಟು ಚೆನ್ನಾಗಿ ಉಪಾಸನೆ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಸಂತೋಷ ಆಯಿತು. ಸೊ ಆ ಬಡತನದಲ್ಲಿಯೂ ಅವರಿಗೆ ಸಂತೋಷ ಇತ್ತು ಅವರಿಗೆ, ಅದೇ ಸಂತೋಷದ ಭಾವ. ಆ ಭಗವಂತನನ್ನು ಸಂತೋಷ ಅಂತ ಮಾಡಿದಾಗ ನಮ್ಗೆ ಸಂತೋಷ ಆಗತ್ತೆ ಅಂತ ಹೇಳಿ. ಆರ್ಜವಂ ಅಂತ ಹೇಳಿದರೆ ಆರ್ಜವಂ ಅನ್ನೋ ಶಬ್ದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಂತೀವಿ. ಅದಕ್ಕೆ ವ್ಯವಹಾರೇಶು ಅವಕ್ಷತ ಅಂತ, ವ್ಯವಹಾರಗಳಲ್ಲಿ ವಕ್ರತ್ವ, ವಕ್ರತ್ವ ಇಲ್ಲದೆ ಇರುವಂತಹದ್ದು. ನೋ ಕ್ರೂಕೆಡ್ನೆಸ್ ಇನ್ ಅವರ್ ಆಕ್ಟಿವಿಟಿ. ಕ್ರೂಕೆಡ್ನೆಸ್ ಇಲ್ಲ ಅಂತ ಹೇಳಿದ ಮನಸ್ಸಿ ವಸಸಿ ಏಕವಿಧತ ಅಂತೇಳಿ. ಮನಸ್ಸು ವಸಸು ಅದು ಇದು ಕಾಯ ಎಲ್ಲೇ ಕೂಡ. ಇಲ್ಲಿ ಮನಸ್ಸಿ ವಸಸಿ ಅಂತ ಹೇಳಿದರೆ ನಾವು ಉಪಲಕ್ಷಣತೆಯ ಕಾರ್ಯ ಅಂತಲೂ ತಗೊಂಡು ಮನಸ್ಸು ಏಕಂ ವಸಸಿ ಏಕಂ ಕರ್ಮಣ್ಯ ಏಕಂ ಮಹಾತ್ಮನಾಮ್ ಅಂತ ಹೇಳಿದಂತೆ ಮನೋವಾಕ್ ಕಾಯಗಳಲ್ಲಿ ಕೂಡ ಏಕವಿಧತ ಅಂತೇಳಿ ಎಲ್ಲ ಒಂದೇ ರೀತಿಯಾಗಿರುವುದು ಮನೋವಾಕ್ ಕಾಯಗಳಲ್ಲಿ. ಇದು ಉಭಯತ್ರ ಸಮಾನ. ಭಗವಂತನ ಕೇಸ್ನಲ್ಲಿಯೂ ಇದು ಕೇಸ್ ಒಂದು ಸ್ವತಂತ್ರ ಸ್ವತಂತ್ರ ಅಂತ ಒಂದು. ಇನ್ನೊಂದು ಭಗವಂತ ಮೂರ್ತಿ ಒಂದೇ, ಅವನು ಯಾವುದು ಮಾತಾಡ್ತಾನೆ ಅದು ಅವನ ಮನಸ್ಸು ಸಿಗುತ್ತೆ ಅದೇ ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಸ್ವಗತ ಭೇದ ವಿವರ್ತಿತತ್ವದಿಂದ ಬರುತ್ತೆ. ಅವನಿಗೆ ಮುಕ್ತ ಜೀವರಾಶಿಗಳಲ್ಲಿ ಕೂಡ ಸ್ವಗತ ಭೇದ ವಿವರ್ತಿತತ್ವ ಇದೆ, ಆದರೆ ಅವರಿಗಿರುವ ಸ್ವಗತ ಭೇದ ವಿವರ್ತಿತತ್ವ ಭಗವದ ಅನುಗ್ರಹದಿಂದ ಬಂದದ್ದಾಗಿದೆ. ಅಮುಕ್ತ ಜೀವರಾಶಿಗಳಿಗೆ ಸ್ವಗತ ಭೇದ ವಿವರ್ಜಿತ ಅನ್ನೋದು ನಮಗೆ ಸ್ವರೂಪತಃ ಇದೆ, ಸ್ವರೂಪದ ಪ್ರಸಕ್ತಿಯಲ್ಲಿ ಬರೋದಿಲ್ಲ. ಸಾಧನೆ ಮಾಡುವಾಗ ನಮಗೆ ಸ್ಥೂಲ ದೇಹ ಇದೆ, ಸ್ಥೂಲ ದೇಹ ನಾವು ಬೇರೆ, ಸ್ವರೂಪ ಬೇರೆ ಸ್ಥೂಲ ದೇಹ ಬೇರೆ, ಅಲ್ಲಿ ಎರಡು ಬೇರೆ ಆಗಿದೆ. ಆದ್ದರಿಂದ ಇಲ್ಲಿ ಮತ್ತೆ ಮನಸ್ಸಿ ವಸಸಿ ಏಕತಾ ಕರ್ಮಣಿ ಏಕತಾ ಬರಬೇಕಂದ್ರೆ ನಮ್ಮ ಕಾಯಿಕ ಇದರಲ್ಲಿ ನಾವು ಶರೀರದಿಂದ ಯಾವ ಕಾರ್ಯವನ್ನು ಮಾಡ್ತೀವೋ ಅದು ಮನಸ್ಸಿನಿಂದಲೂ ವಾಕ್ಯದಿಂದಲೂ ಅದನ್ನೇ ನಾವು ಬಯಸಿದಾಗ ಆ ಏಕವಿಧತ ಬರುತ್ತೆ, ಅದು ಆರ್ಜವ. ಇದು ಬಹಳ ಕಷ್ಟವಾದ ಕೆಲಸ. ಅಮುಕ್ತ ಜೀವರಾಶಿಗಳಲ್ಲಿ ಆರ್ಜವ ಅನ್ನುವುದು ಸ್ಟ್ರೈಟ್ ಫಾರ್ವರ್ಡ್ ಪ್ರಾಮಾಣಿಕತೆ ಅಂತಲೂ ಕರಿತೀವಿ ನಾವು ಒಂದು ವಿಧವಾಗಿ ಪ್ರಾಮಾಣಿಕತೆದ ಒಂದು ಮುಖ. ಸೊ ಈ ಪ್ರಾಮಾಣಿಕತೆದ ಒಂದು ಮುಖವಾದ ಈ ಆರ್ಜವ ಬರಬೇಕು ಅಂತ ಹೇಳಿದರೆ ಅದು ಭಗವಂತನ ಆರ್ಜವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡರೆ ಉಪಾಸನೆ ಮಾಡಿದರೆ ನಮಗೂ ಆ ಆರ್ಜವ ಅನ್ನುವ ಲಕ್ಷಣ ನಮಗೂ ಪ್ರಾಪ್ತವಾಗುತ್ತೆ, ನಮಗೆ ಅದನ್ನು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಶಮಃ ದಮಃ ತಪಃ ಸಾಮ್ಯಂ ತಿತೀಕ್ಷಾ ಉಪರತಿ ಶ್ರುತ ಇವೆಲ್ಲವನ್ನು ಕೂಡ ಹೇಳಿದ್ದಾರೆ. ಇವುಗಳ ಮುಖವನ್ನು ನಾವು ಮತ್ತು ನಾಳೆ ನೋಡೋಣ. ಸೊ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಂದ್ರೆ ಪ್ರಶ್ನೋತ್ತರಗಳಿಗೆ ಸ್ವಲ್ಪ ಸಮಯ ಕೊಡೋಣ ಅಂತೇಳಿ ಪ್ರಶ್ನೋತ್ತರಗಳಾದ ಮೇಲೆ ಸಮಾಪ್ತಮಗೊಳ್ಳೋಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಶಿಕ್ಷಣಾರ್ಪಣಮಸ್ತು. ಏನಾದರೂ ಏನು ಕ್ವೆಶನ್ಸ್ ಇಲ್ಲ ಅಂತ ಹೇಳಿದ್ರೆ ಕೇಳಿಸ್ತಾ ಇದ್ದೀಪ ಕಾಣಿಸ್ತಾ